ಸಾಧ್ಯಾಪ್ತೀತರಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯ ಸ್ವಾಪಂ ಪಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಜಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭ ದಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿವೃತ್ತತಿ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರು ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯ ಓಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನಿ. ಈಗ ಸದಾಗಮೈಕ ವಿಜ್ಞೇಯಂ ಅಂತಕ್ಕಂಥ ಮೊದಲ ವಿಶೇಷಣವನ್ನು ಸಮರ್ಥನೆ ಮಾಡಿದ ಮೇಲೆ ಎರಡನೇ ವಿಶೇಷಣ ಸಮತೀತಕ್ಷರಾಕ್ಷರಂ ಅಂತೇಳಿ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಷರ ಅಕ್ಷರಗಳಿಗಿಂತ ಉತ್ತಮನಾದವನು, ಭಾರಿ ಉತ್ತಮನಾದವನು ಅಂತ ಅರ್ಥ. ಹಾಗಿದ್ರೆ ಕ್ಷರ ಅಂದರೆ ಯಾರು, ಅಕ್ಷರ ಅಂದರೆ ಯಾರು, ಅದನ್ನು ಮೊದಲು ಹೇಳ್ತಾರೆ. ಅದರಿಂದ ತಾವತ್ ಕ್ಷರಾಕ್ಷರ ಶಬ್ದ ವ್ಯಾಖ್ಯಾನ ಪೂರ್ವಕಂ ವಿಷ್ಣು ತತ್ಪರತ್ವಂ ಪ್ರತಿಪಾದಯತಿ ಶ್ರುತಿಸ್ಮೃತಿ ವಾಕ್ಯೇ ಪಠತಿ. ಕ್ಷರಾಕ್ಷರ ಶಬ್ದ ವ್ಯಾಖ್ಯಾನವನ್ನು ಮಾಡ್ತಾ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋದಕ್ಕೆ ಹೊರಟು ಅರ್ಥ ಹೇಳ್ತಕ್ಕಂತಹ ಶ್ರುತಿ ಮತ್ತು ಸ್ಮೃತಿ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಬ್ರಹ್ಮ ಶಿವ ಸುರಾದ್ಯಾಶ್ಚ ಶರೀರ ಕ್ಷರಣಾಕ್ಷರಾ ಲಕ್ಷ್ಮೀರಕ್ಷರ ದೇಹತ್ವಾತ್ ಅಕ್ಷರ ತತ್ಪರೋ ಹರಿಹಿ. ಸಮತೀತಕ್ಷರಾಕ್ಷರ ಶಬ್ದಕ್ಕೆ ಅರ್ಥ ಇದೆ. ಕ್ಷರಾಹ ಅಕ್ಷರ ಕ್ಷರ ಮತ್ತು ಅಕ್ಷರ ಇವರಿಗಿಂತ ಉತ್ತಮನಾದವನು ಸಮತೀತ ಕ್ಷರಾಕ್ಷರ. ಕ್ಷರರು ಅಂದರೆ ಯಾರು? ಬ್ರಹ್ಮ ಶಿವ ಸುರಾದ್ಯಾಶ್ಚ ಬ್ರಹ್ಮ ಬ್ರಹ್ಮದೇವರು, ಶಿವ ರುದ್ರದೇವರು, ಸುರಾದ್ಯಾಶ್ಚ ಇತರ ಎಲ್ಲ ದೇವತೆಗಳು ಜೀವರು ಎಲ್ಲ ಸೇರಿ ಏನಾಗ್ತಾರೆ? ಕ್ಷರಾಹ ಅಂತ ಹೆಸರು. ಯಾತಕ್ಕೆ ಕ್ಷರಾಹ ಅಂತ ಹೆಸರು ಅಂದರೆ ಶರೀರ ಕ್ಷರಣ. ಇವತ್ತಲ್ಲ ನಾಡು ಏನಾಗಬೇಕು, ಅವರಿಗೆ ದೇಹ ಹೋಗಲೇಬೇಕು. ಬ್ರಹ್ಮದೇವರು ಒಂದ್ಸರಿ ದೇಹ ಬಿಡಬೇಕು, ಆದ್ದರಿಂದ ಅವರಿಗೆ ಕ್ಷರರು ಅಂತ ಕರೀತಾರೆ. ಕ್ಷರರು ಅಂದರೆ ಕ್ಷರ ಪುರುಷರು. ಆಮೇಲೆ ಅಕ್ಷರ ಯಾರು ಅಂದರೆ ಲಕ್ಷ್ಮೀಹಿ ಅಕ್ಷರ ದೇಹತ್ವಾತ್ ಅಕ್ಷರ. ಲಕ್ಷ್ಮೀಹಿ ಅಕ್ಷರ ದೇಹತ್ವಾತ್ ಅಕ್ಷರ. ಲಕ್ಷ್ಮೀದೇವಿಗೆ ಹುಟ್ಟು ಸಾವು ಎರಡೂ ಇಲ್ಲ. ಸೀತಾ ರುಕ್ಮಿಣಿ ಮೊದಲಾದ ಅವತಾರಗಳು ಕೂಡ ಏನವೋ ಹಾಗೆ ಪ್ರಾದುರ್ಭಾವಗಳೇ ಹೊರತು ಪ್ರಾಕೃತ ದೇಹ ಇಲ್ಲ. ಅದಕ್ಕೇನಂತ ಕರೀತಾರೆ ಅವರಿಗೆ? ಅಕ್ಷರ ಅಂತ ಹೆಸರು. ಹೀಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಅಕ್ಷರರು, ಮಹಾಲಕ್ಷ್ಮಿ ಅಕ್ಷರರು. ಅವರಿಬ್ಬರಿಂದ ಮೇಲಿರೋದರಿಂದ ತತ್ಪರಹ ಅವರ ಮೇಲಿರತಕ್ಕಂಥ ಅವರಿಗಿಂತ ಶ್ರೇಷ್ಠನಾದವನು ಯಾರು ಅಂದರೆ ಹರಿಹಿ ಶ್ರೀಹರಿಹಿ. ಇದು ಕ್ಷರಾಕ್ಷರದ ಅರ್ಥ ಇದೆ. ದಾವಿಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರಯೇ ವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಎರಡು ಶ್ಲೋಕಕ್ಕೆ ಅರ್ಥ ಇದೆ ಪೂರ್ತಿಯಾಗಿ. ಸೊ ಗೀತಾ ಉದ್ಯೋಗ ಆಗುತ್ತೆ. ಅದರಿಂದ ಪ್ರತಿನಿತ್ಯ ಗೀತಾ ಇದು ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ಗೀತಾ 15ನೇ ಅಧ್ಯಾಯ ಹೇಳಬೇಕು ಅಂತ ನಿಯಮ. ಅದರಲ್ಲೂ ಆಗದೆ ಹೋದ್ರೆ ಕೊನೆ 5 ಶ್ಲೋಕಾರ ಹೇಳಬೇಕು ಅಂತೇಳಿ ಕೊನೆ ಈ ಒಂದು ಶ್ಲೋಕಾರ ಹೇಳಿದ್ರು ಕೂಡ ಏನಾಗುತ್ತೆ ಅಲ್ಲಿಗೆ? ಪುರುಷೋತ್ತಮನ ಶಬ್ದ ಅರ್ಥ ಆಗ್ತದೆ. ಬ್ರಹ್ಮ ಶಿವ ಸುರಾದ್ಯಾಶ್ಚ ಶರೀರ ಕ್ಷರಣಾಕ್ಷರಾ ಲಕ್ಷ್ಮೀರಕ್ಷರ ದೇಹತ್ವಾತ್ ಅಕ್ಷರ ತತ್ಪರೋ ಹರಿಹಿ. ಅದಕ್ಕೆ ಅರ್ಥ ಸುರಾದ್ಯಾಹ ಜೀವಾಹ ಇತ್ತೇವ ಉಕ್ತೇ ಬ್ರಹ್ಮಶಿವಯೋ ಜಗದುತ್ಪತ್ತಿ ಸಂಹಾರ ಕರ್ತೋ ಇದಂ ಅಸಂಭಾವಿತಮಿತಿ ಮನ್ಯಮಾನೈ ತದ್ವ್ಯತಿರಿಕ್ತ ಇವ ಜೀವಾ ಗೃಹೇರನ್ ಅಥೋ ಬ್ರಹ್ಮಶಿವಯೋ ಸ್ವರೂಪೇಣ ಉಪಾದಾನಂ. ಈ ಒಂದು ಪ್ರಶ್ನೆ ಬಂತು. ಒಟ್ಟು ಎಲ್ಲ ಚೇತನರಿಗೂ ಕ್ಷರ ಅಂತ ಹೆಸರು. ಮಹಾಲಕ್ಷ್ಮಿ ನಾರಾಯಣರು ಬಿಟ್ಟು ಎಲ್ಲರೂ ಕ್ಷರರು ಅಂತ ಕರೀತಾರೆ. ಹಾಗೆ ಹೇಳಿದ್ರೆ ಸಾಕಾಗ್ತಿತ್ತು. ಸುರಾಧ್ಯ ಅಂದರೆ ಸಾಕಾಗ್ತಿತ್ತು. ಬ್ರಹ್ಮ ಶಿವ ಅಂತ ಯಾಕೆ ಹೇಳಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮ ಶಿವ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ರು ಅಂದರೆ ಬ್ರಹ್ಮದೇವರು ಜಗ ಸೃಷ್ಟಿಕರ್ತರು, ರುದ್ರದೇವರು ಜಗ ಲಯಕರ್ತರು. ಅವರಿಬ್ಬರು ಬಿಟ್ಟು ಒಂಚರ ಅರ್ಥ ಮಾಡಿಕೊಳ್ಳೋ ಚಾನ್ಸ್ ಇರ್ತದೆ. ಅದಕ್ಕೇನು ಮಾಡಿದರು? ಅವ್ರನ್ನು ಸೇರಿಸಿ ಅಂತ ಅರ್ಥ. ಅದಕ್ಕಾಗಿ ನೋಡಿ ಸುರಾಧ್ಯ ಜೀವ ಇತ್ತೇವ ಉಕ್ತಿ ಸುರಾಧ್ಯ ಜೀವ ಅಂತ ಇಷ್ಟೇ ಹೇಳಿಬಿಟ್ರೆ ಬ್ರಹ್ಮಶಿವಯೋಹು ಬ್ರಹ್ಮ ಮತ್ತು ರುದ್ರದೇವರಿಗೆ ಜಗದುತ್ಪತ್ತಿ ಸಂಹಾರ ಕರ್ತೋಹು ಜಗದುತ್ಪತ್ತಿ ಕರ್ತೋಹೋ ಜಗತ್ ಸಂಹಾರ ಕರ್ತೋಹು ಜಗತ್ತಿನ ಉತ್ಪತ್ತಿ ಮಾಡತಕ್ಕಂಥ ಬ್ರಹ್ಮದೇವರಿಗೆ ಜಗತ್ತಿನ ಲಯ ಮಾಡತಕ್ಕಂಥ ರುದ್ರದೇವರಿಗೆ ಇದಂ ಅಸಂಭಾವಿತಂ ಅವ್ರು ಹೇಗೆ ಕ್ಷರರಾಗ್ತಾರೆ ಅಂತ ಪ್ರಶ್ನೆ ಹಾಕೋಬಹುದು. ಅದಕ್ಕಾಗಿ ತದ್ವ್ಯತಿರಿಕ್ತ ಜೀವ ಇವ ಜೀವ ಇತಿ ಗೃಹೇರನ್ ಅವರನ್ನು ಬಿಟ್ಟು ಬೇರೆ ಜೀವನ ತಗೊಳ್ಬೇಕು ಅಂತ ಅರ್ಥ ಮಾಡ್ಕೊಂಡ್ಬಿಡಬಹುದು. ಅಥೋ ಬ್ರಹ್ಮಶಿವಯೋ ಸ್ವರೂಪೇಣ ಉಪಾದಾನ ಅದಕ್ಕೆ ಅವರನ್ನು ಸೇರಿಸಿ ಏನು ಮಾಡಿದ್ದಾರೆ ಬ್ರಹ್ಮ ಶಿವ ಅಂತ ಸೇರಿಸಿ ಹೇಳಿರೋದ್ರಿಂದ ಅವರು ಸೇರಿ ಎಲ್ಲರೂ ಏನಾಗ್ತಾರೆ ಈಗ ಎಲ್ಲ ಜೀವರು ಕ್ಷರರು ಎಲ್ಲ ಜೀವರಿಗೂ ಕ್ಷರರು ಅಂತ ಹೆಸರು. ಶರೀರ ಕ್ಷರಣ ಶರೀರ ಕ್ಷರಣ ಶರೀರ ಜೀವರು ಸ್ವರೂಪತಃ ನಿತ್ಯ நத்தேவாஹம் ஜாத்வநாசம் நத்வம் நேமே ஜனாதிபாக நச்சைவ நவவிஷ்யாமஹ ಅಂತೇಳಿ ಭಗವದ್ಗೀತೆ ಸ್ಪಷ್ಟ ಬಂದಿದೆ. ಎಲ್ಲ ಜೀವರು ನಿತ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಕ್ಷರಣ ಹೇಗಾಗ್ತಾರೆ ಅಂದರೆ ಕ್ಷರಣಾತ್ ವಿನಾಶ ದೇಹ ನಾಶ ಇದೆ. ಕ್ಷರಣಂ ಜೀವಸ್ವರೂಪಸ್ಯ ನಸಂಭವತಿ ಇತಿ ಶರೀರ ಇತ್ಯುಕ್ತ. ಜೀವರ ಸ್ವರೂಪ ಅನಾದಿ ನಿತ್ಯನೇ, ಆದರೆ ದೇಹ ಏನಾಗುತ್ತೆ? ಬರೋದು ಹೋಗೋದಾಗುತ್ತೆ. ಅದಕ್ಕೇನಂತ ಕರೆದ್ರೆ ಅದನ್ನು ನಮ್ಮಲ್ಲೇ ನೋಡಿ, ಹತ್ತಿ ಬಟ್ಟೆ ಡೈಲಿ ಚೇಂಜ್ ಮಾಡಲೇಬೇಕು. ಅಷ್ಟೇ ಅಲ್ಲ, ಒಂದು ಸಲ ತುಟ್ಕೊಂಡ್ಬಿಟ್ರೆ ಮಡಿ ಬರೋದಿಲ್ಲ, ಮತ್ತೆ ಆಗೋಯ್ತು. ಮಡಿ ಒಣಗಾಕಿಕೊಂಡಿರ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಯಾವುದೇ ಕಾರಣ ಮೈಲಿಗೆ ಆಯಿತು ಅಂತ ತಿಳ್ಕೊಂಬಾರ್ದು. ಬಿಚ್ಚಿಟ್ಟ ಮೈಲಿಗೆ ಮತ್ತೆ ಅದನ್ನ ಉಟ್ಕೊಂಡ್ರೆ ಮಡಿ ಆಗೋದಿಲ್ಲ. ಒಂದ್ಸಲ ಉಪಯೋಗಿಸಿದ್ರೆ ಮುಗಿದೋಯ್ತು. ಅದೇ ರೇಷ್ಮೆ ಬಟ್ಟೆ ಏನಾಗುತ್ತದ? ಹದಿನೈದು ಬಿಟ್ಟಿರ್ಲಕ್ಕ ಬರುತ್ತೆ. ಹಾಗೆ ಈ ರೀತಿ ಲೈಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ದೇವತೆಗಳ ದೇಹ ಅಂಬೋದು ಹೇಗದು? ಉನ್ನತ ದೇಹ. ಆದರೆ ಅಪ್ರಾಕೃತ ದೇಹ ಲಕ್ಷ್ಮೀನಾರಾಯಣದ ಹೇಗಿದೆ ಅಂತೇಳಿ ಅಪ್ರಾಕೃತ ದೇಹ. ಆದ್ದರಿಂದ ಅವರು ಅಕ್ಷರ ಮಹಾಲಕ್ಷ್ಮಿ, ಇವರು ಕ್ಷರರು. ದೇಹನಾಶ ಇದೆ, ಸ್ವವಿನಾಶ ಏನದು? ದೇಹದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ ಉತ್ತರ ಇದೆ. ಬಟ್ಟೆಯಲ್ಲಿ ವ್ಯತ್ಯಾಸ ಇಲ್ಲ, ಹಾಗಿದ್ರೆ ನೀರಿನಲ್ಲಿ ವ್ಯತ್ಯಾಸ ಇಲ್ಲ? ಎಷ್ಟು ವ್ಯತ್ಯಾಸ ಇದೆ ನೀರುಗಳಲ್ಲಿ? ಅರ್ಥ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇರೋದಿಲ್ಲ. ಕಲರ್ ಟಿ ವಿದಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಕಂಪ್ನಿ ಎಷ್ಟು ವೇರಿ ಆಗುತ್ತೆ? ಮತ್ತೆ ಅದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ತಾರತಮ್ಯ ಇಲ್ಲದೆ ಜಗತ್ತಿಲ್ಲ. ಅದರಲ್ಲೂ ಕೂಡ ಮಹಾಲಕ್ಷ್ಮಿಗೆ ಶರೀರ ನಾಶನೇ ಇಲ್ಲ. ಸ್ವವಿನಾಶೇನ ಸ್ವಾಮಿನೋಪಿ ವಿನಾಶೋಪಚಾರೋ ಲೋಕೆ ದೃಶ್ಯತೆ. ಆಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಹೀಗ್ಯಾಕೆ ಹೇಳಿದ್ರೆ ದೇಹಕ್ಕೆ ನಾಶ ಆಗುತ್ತೆ ಅಂತ ಹೇಳಿ? ಜೀವಕ್ಕೆ ನೀವು ಛರ ಅಂತ ಕರಿಬೇಡಿ ಅಂದರೆ ಹಾಗಲ್ಲ, ಒಂದು ನಿಯಮ ಕೊಡ್ತಾರೆ. ಏನು ನಿಯಮ ಅಂದರೆ, ಸ್ವವಿನಾಶೇನ ಸ್ವಾಮಿನೋಪಿ ವಿನಾಶೋಪಚಾರ ಲೋಕೆ. ಒಬ್ಬ ರಾಜಭಟರೆಲ್ಲ ಸೋತು ಬಿಡ್ತಾರೆ. ಯಾರು ಸೋತ ಅಂತ ಕರೀತಾರೆ? ರಾಜ ಸೋತ ಅಂತ ಕರೀತಾರೆ. ಸೊ ದೇಹ ನಾಶವಾದರೆ ದೇಹಕ್ಕೆ ಅಭಿಮಾನಿ ಯಾರು? ಜೀವ. ಅವನು ಏನಾದಾಗಾಯ್ತು? ಈಗ ನಾಶವಾದಾಗಾಯ್ತು. ಮತ್ತೆ ನಮಗೆ ಇನ್ನೊಂದು ಪದ್ಧತಿ, ದೇಹ ನಾಶನೇ ಆಗಬೇಕಾಗಿಲ್ಲ, ತುಂಬ ದುಃಖ ಆದಾಗಿರಂತ ಕರೀತಾರೆ. ಅಯ್ಯೋ ನಾನು ಸತ್ಯ ಅಂತ ಅಡ್ಕೊತಾ ಇದ್ದಾರೆ. ಅಯ್ಯೋ ನಾನು ಸತ್ಯ, ದುಃಖಕ್ಕೂ ಏನಂತ ಕರೀತಾರೆ? ಸಾವು ಅಂತ ಕರೀತಾರೆ. ಜೀವನಿಗೆ ದುಃಖ ಇದೆಯೇ ಇಲ್ವಾ? ಇದ್ದೇ ಇದೆ. ಸೊ ಕ್ಷರ ಶಬ್ದಕ್ಕೆ ಇನ್ನೊಂದು ಅರ್ಥ ಬಂತಾಗ, ಏನು ಶರೀರ ನಾಶವಾಗೋದು ಅಂತ ಅರ್ಥ ಆದರೆ ದುಃಖ ಪ್ರಾಪ್ತಿ ಉಂಟು. ಒಂದೆಲ್ಲ ಒಂದಿರಿ ದುಃಖ ಪ್ರಾಪ್ತಿ ಉಂಟು, ಶರೀರ ನಾಶಕ್ಕೆ ಈಕ್ವಲೆಂಟ್ ಅದು ಅಂತ. ಆದಷ್ಟು ಬ್ರಹ್ಮದೇವರಿಗೆ ಕೂಡ ಏನುಂಟು? ದುಃಖ ಪ್ರಾಪ್ತಿ ಇಲ್ಲ. ಅರಿಯನಿದೆ ಅವರಿಗೀಗ ಪರಮೋತ್ಸಾಹ ವರ್ಜನ ಇದೆ. ಆ ಮಟ್ಟಿಗೆ ಒಂದು ನೆಗೆಟಿವ್ ಆದಷ್ಟೊಳಗೆ ಏನಾಯ್ತು ನಮಗೀಗ? ಅವರು ಕ್ಷರರೇ. ಅದನ್ನು ತಿಳಿಸ್ಲಕ್ಕೋಸ್ಕರ ಮಹಾಲಕ್ಷ್ಮಿಗೆ ಅಂಥದ್ದು ಏನೇನೂ ಇಲ್ಲ ಅದರಿಂದಾಗಿನೇ ಹೇಳ್ತಾರೆ. ಅದು ವನವಾಸಕ್ಕೋ ದುಃಖ ಬರಲಿಲ್ವಾ? ಅದಕ್ಕೆ ಹೇಳಿದ್ರೆ ಅವೆಲ್ಲ ಏನವು? ನಟನೆ ಎಷ್ಟು ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಇಲ್ಲೇ ಹೇಳ್ತಾರೆ, ಸ್ವವಿನಾಶೇನ ಸ್ವಾಮಿನೋಪಿ ವಿನಾಶೋಪಚಾರೋ ಲೋಕೆ ದೃಶ್ಯತೆ ಕ್ಷರಾಹ ಉಚ್ಚಂತೆ. ಹೀಗೆ ಕ್ಷರರು, ಅದಕ್ಕೋಸ್ಕರ ಅವರು ಏನಂತ ಕರೀತಾರೆ? ಕ್ಷರರು ಅಂತ ಕರೀತಾರೆ. ಅಕ್ಷರತ್ವಾದಿತ್ಯೇವ ಉಕ್ತೆ ಜೀವಾನಾಮಪಿ ತತ್ ಸಾಮ್ಯಾತ್ ಲಕ್ಷ್ಮೀ ಅಕ್ಷರಾ ಉಚ್ಯತೆ ಇತಿ ವಿಶಿಷ್ಯೋಕ್ತಿರಯುಕ್ತಾಶ್ಚಾತ್ ಅಥೋ ದೇಹಗ್ರಹಣಂ ಕೃತಂ. ಬರೀ ಲಕ್ಷ್ಮೀದೇವಿಗೆ ಅಕ್ಷರ ಅಂತ ಕರೆದರೆ ಜೀವರ ಅಕ್ಷರದೇ ಸ್ವರೂಪತ ಅಂತ ಹೇಳ್ಬೋದಾಗಿತ್ತು. ಅದಕ್ಕೆ ದೇಹನಾಶ ಅವರಿಗಿಲ್ಲ. ಅಕ್ಷರ ದೇಹತ್ವ ಲಕ್ಷ್ಮೀದೇವಿಗೆ ಏನುಂಟು? ನಾಶವಾಗದ ದೇಹ. ರುಕ್ಮಿಣಿ ಸತ್ಯಭಾಮಾದಿ ರೂಪಗಳು ಕೂಡ ಏನವು? ಅನಾದಿ ಮತ್ತು ನಿತ್ಯ ರೂಪಗಳು. ಅವು ಹುಟ್ಟು ಸಾವುಗಳು ಇಲ್ಲೇ ಇಲ್ಲ. ಅಭಿವ್ಯಕ್ತಿ ಮತ್ತು ಅಭಿವ್ಯಕ್ತಿ ಅಭಾವ ಅಷ್ಟೇ. ಅದನ್ನು ಹೇಳೋಕ್ಕಾಗಿ ಮಾತಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ಅಷ್ಟೇ ಓದಿ ಬೇರೆ ಕಡೆ ಅನುಸಂಧಾನ ಮಾಡೋಕೆ ಮರೆತು ಬಿಡಬಾರ್ದು. ಸೀತಾದೇವಿ ಹುಟ್ಟಿ ಬಂದರು ಅಂತ ತಿಳ್ಕೊಂಡ್ರೆ ಅದು ತತ್ವ ಅಲ್ಲ. ರಾದ್ರಭೂತರ ಕಾಡಿಸಿಕೊಂಡ್ರು ಅಂತ ಅಷ್ಟೇ ಹೇಳಬೇಕೇ ಹೊರತು ಹುಟ್ಟಿರುವಂಥ ಪದ ಉಪಯೋಗಿಸಬಾರ್ದು ಅವರಿಗೆ. ಅದಕ್ಕೆ ಹೇಳ್ತಾರೆ, ಅಕ್ಷರಾ ಉಚ್ಯತೆ ಇದು ವಿಶಿಷ್ಟೋಕ್ತಿರ ಯುಕ್ತ ಸ್ಯಾತ್ ಅಥೋ ದೇಹಗ್ರಹಣಂ ಕೃತಂ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋರಿ. ಏನು ದೇಹಗ್ರಹಣಂ ಅಂದ್ರೆ ಏನು? ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಗೊತ್ತು, ಈ ದೇಹಗ್ರಹಣ ಇಲ್ಲಿಂದ ಬಂತು ಅಂತ ಕೇಳಿದರೆ, ಇಲ್ಲಿ ದೇಹ ಅನ್ನೋ ಪದ ಹಾಕಿದ್ದಾರೆ. ಲಕ್ಷ್ಮೀ ಅಕ್ಷರ ದೇಹತ್ವ ಅಂದರೆ ದೇಹ ಅನ್ನೋ ಪದದಿಂದ ಲಕ್ಷ್ಮೀದೇವಿಗೆ ಸ್ವರೂಪತ ನಿತ್ಯತ್ವ ಅಷ್ಟೇ ಅಲ್ಲ, ದೇಹತ ನಿತ್ಯತ್ವನೂ ಇದೆ ಅಂತ ಹೇಳೋದಕ್ಕೋಸ್ಕರ ದೇಹ ಅನ್ನೋ ಪದವನ್ನು ಹಾಕೋದು ಅಂತ ಅರ್ಥ. ಅದಕ್ಕೆ ಗ್ರಹಣ ಹಿಡಿಯೋದು ಅಂತ ಹೆಸರು. ಅಕ್ಷರತ್ವಾದಿತ್ಯೇವ ಉಕ್ತೆ ಜೀವಾನಾಭಿತ ಸಾಮ್ಯಾತ್ ಲಕ್ಷ್ಮೀ ಅಕ್ಷರ ಉಚ್ಯತೆ ಇದು ವಿಶಿಷ್ಯೋಕ್ತಿ ಅಯುಕ್ತ ಸ್ಯಾತ್ ಅಥೋ ದೇಹಗ್ರಹಣ ಕೃತಂ ತಾಭ್ಯಾಂ ಪರಹ ತತ್ಪರಹ. ಹೀಗೆ ಬ್ರಹ್ಮಾದಿಗಳಿಗಿಂತನೂ ಶ್ರೇಷ್ಠ, ಮಹಾಲಕ್ಷ್ಮಿಗಿಂತನೂ ಶ್ರೇಷ್ಠ. ಆ ದೇವರು ಏನಂತ ಕರೀತಾರೆ ಅದಕ್ಕೆ? ಪುರುಷೋತ್ತಮ ಅಂತ ಹೆಸರು. ಇಬ್ಬರು ಪುರುಷರಿಗಿಂತ ಮೇಲಿರೋದು ಪುರುಷೋತ್ತಮ. ನಾವೇನು ಜನ ಏನು ತಿಳ್ಕೊಂಡ್ಬಿಡ್ತಾರೆ ಪುರುಷೋತ್ತಮ ಅಂದರೆ? ಪುರುಷರಿಗಿಂತ ಶ್ರೇಷ್ಠ, ಪುರುಷರಿಗಿಂತ ಶ್ರೇಷ್ಠ ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ರೆ ಪುರುಷರು ಮನುಷ್ಯರು ಅಂತ ಅರ್ಥ. ಮನುಷ್ಯರಲ್ಲಿ ಭಾರಿ ಉತ್ತಮ ಅಂತ ತಿಳ್ಕೊಂಡ್ರೆ ಮನುಷ್ಯೋತ್ತಮ. ಮನುಷ್ಯರು ಜೀವರಿದ್ದಾರೆ ಪಾಪ, ಆ ಗುಂಪಿ ದೇವರು ಬಂದಾಗ ಆಗ್ತಾನೆ, ಆಗ ಹೇಳಬಾರ್ದು. ಅಥೋ ದೇಹಗ್ರಹಣ ಕೃತಂ ತಾಭ್ಯಾಂ ಪರಹ ತತ್ಪರ ಕಥಂ ತತ್ಪರತ್ವಮಿತ್ಯತಃ ಸ್ವಾತಂತ್ರ್ಯೇತಿ. ಈಗ ಒಂದು ಪ್ರಶ್ನೆ ಬಂತು, ಇವರಿಗೆ ದೇಹನಾಶ ಇದೆ, ದೇವರಿಗೆ ಆತಕ್ಕಿಲ್ಲ, ಮಹಾಲಕ್ಷ್ಮಿ ದೇಹನಾಶ ಇಲ್ಲ, ಅವರಿಗಿಂತ ಶ್ರೇಷ್ಠ ಹೇಗಾಗ್ತಾನೆ? ಎರಡು ಉತ್ತರ ಕೊಡಬೇಕೀಗ. ದೇವರ ಬ್ರಹ್ಮಾದಿಗಳಿಗೆ ದೇಹನಾಶ ಇದೆ, ವಿಷ್ಣುವಿಗೆ ದೇಹನಾಶ ಇಲ್ಲ, ಅದಕ್ಕೆ ಶ್ರೇಷ್ಠ ಅದನ್ನ ಹೇಳಬೇಕು. ಮಹಾಲಕ್ಷ್ಮಿಗೂ ದೇಹನಾಶ ಇಲ್ಲ, ದೇವರಿಗೂ ದೇಹನಾಶ ಇಲ್ಲ, ಮತ್ತು ವ್ಯತ್ಯಾಸ ಏನಾಗಿದ್ರೆ? ಲಕ್ಷ್ಮೀನಾರಾಯಣ ಇಬ್ಬರು ಏನಾಗಲಿ, ಸಮ ಆಗಲಿ ಅಂತ ಪ್ರಶ್ನೆ ಬರುತ್ತೆ. ಎರಡಕ್ಕೂ ಉತ್ತರ ಕೊಡ್ತಾರೆ. ಸ್ವಾತಂತ್ರ್ಯ ಶಕ್ತಿ ವಿಜ್ಞಾನ ಸುಖಾದ್ಯೈಹಿ ಅಖಿಲೈರ್ಗುಣೈಹಿ ನಿಸ್ಸೀಮತ್ವೇನತೇ ಸರ್ವೇ ತದ್ವಶಾಹ ಸರ್ವದೈವಚ. ದೇವರ ಗುಣಗಳೇನೇನು? ಸ್ವಾತಂತ್ರ್ಯ, ಮಹಾಲಕ್ಷ್ಮಿ ಅದೇ ಮಿಸ್ ಆಯಿತು ಫಸ್ಟ್. ಸ್ವಾತಂತ್ರ್ಯ ಇಲ್ಲ. ದೇವರದೇನಿದೆ? ಸ್ವಾತಂತ್ರ್ಯ ಶಕ್ತಿ, ಸ್ವಾತಂತ್ರ್ಯ ವಿಜ್ಞಾನ, ಸ್ವಾತಂತ್ರ್ಯ ಇರತಕ್ಕಂಥ ಸುಖ, ಎಲ್ಲವೂ ಅಖಿಲೈರ್ಗುಣೈಹಿ, ಎಲ್ಲ ಗುಣಗಳು ದೇವರಲ್ಲಿ ತುಂಬಿರೋದ್ರಿಂದ. ಜೊತೆಗೆ ನಿಸ್ಸೀಮತ್ವೇನ, ಸೀಮ ಅಂದರೆ ಲಿಮಿಟ್, ನಿಸ್ಸೀಮ ಅಂದರೆ ಏನು? ಅನ್ಲಿಮಿಟೆಡ್. ದೇವರ ಇದಕ್ಕೆ ಒಬ್ಬ ಕೋಟ್ಯಾಧೀಶ, ಆ ಶ್ರೀಮಂತಿಗೆ ಲಿಮಿಟ್ ಇದೆ, ಕೋಟಿ ದಶಕೋಟ್ಯಾಧೀಶ ಲಿಮಿಟ್ ಇದೆ, ಅನಂತ ಕೋಟ್ಯಾಧೀಶ ಅವ ಲಿಮಿಟ್ ಇಲ್ಲ. ಅನಂತ ಅಂದರೆ ಅಂತ ಇಲ್ಲದ್ದು, ಅದು ದೇವರ ಎಲ್ಲ ಗುಣಗಳು ಏನಾಗಿದೆ, ಸೀಮೆ ಇಲ್ಲದ್ದು, ಲಿಮಿಟ್ ಇಲ್ಲದ್ದು. ಆದ್ದರಿಂದ ಅನಂತ ಗುಣಗಳು ಅಂತ ಹೇಳಿದ ಅರ್ಥ. ಅನಂತ ಗುಣಗಳು ಕ್ವಾಂಟಿಟೇಟಿವ್ಲಿ ಅನಂತ ಗುಣಗಳು, ಕ್ವಾಲಿಟೇಟಿವ್ಲಿ ಅನಂತ ಗುಣಗಳು. ಅದಕ್ಕೆ ಅನಂತ ಅನಂತ ಗುಣ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಒಂದನಂತ ಕ್ವಾಂಟಿಟೇಟಿವ್ ಅನಂತ, ಇನ್ನೊಂದನಂತ ಕ್ವಾಲಿಟೇಟಿವ್. ನಮಗೆ ಎರಡೂ ಇಲ್ಲ, ಆದ್ದರಿಂದ ಹಾಗೇನೆ ಶಾಂತರು ಅಂತ ಇರೋರು ಅಂತ ಅರ್ಥ. ಅದಕ್ಕಾಗಿ ನಿಸ್ಸೀಮತ್ವೇನ ತೇ ಸರ್ವೇ, ದೇವ್ರು ಹೀಗಿರೋದ್ರಿಂದ ತೇ ಸರ್ವೇ ಅವರೆಲ್ಲರೂ ಕೂಡ ತದ್ವಶಾಹ ಸರ್ವದೈವಚ, ಅವರೆಲ್ಲ ಹಾಗಿಲ್ಲ ಆದ್ದರಿಂದ ಅವ್ರ ವಶ. ಸ್ವಾತಂತ್ರ್ಯ ಇಲ್ಲ ಆದ್ದರಿಂದ ಮಹಾಲಕ್ಷ್ಮಿನೂ ವಶ. ಮಹಾಲಕ್ಷ್ಮಿ ಬೇರೆದ್ರಿಂದ ಭಾರಿ ದೊಡ್ಡವರಾಗಿದ್ದರೂ ಕೂಡ ಸ್ವಾತಂತ್ರ್ಯ ಒಂದುಕೊಂಡು ಮಿಸ್ ಆಗಿದ್ದಕ್ಕೋಸ್ಕರ ವಶತ್ವ ಬಂತು. ಸ್ವಾತಂತ್ರ್ಯ ಇದೆಲ್ಲ ಸುಮ್ಮನೆ ನಾವು ಲಕ್ಷ್ಮಿ ಸರಿ ಸರ್ವೋತ್ತಮ ಅಂತ ಹೇಳೋದು ಬೇರೆ, ಇದನ್ನೆಲ್ಲ ತಿಳ್ಕೊಂಡು ಹೇಳೋದು ಬೇರೆ. ತಿಳ್ಕೊಂಡು ಹೇಳಿದಾಗ ಏನಾಗುತ್ತೆ? ನಮಗಾಗ ದಾರ್ಢ್ಯ ಇರುತ್ತೆ, ಅವ್ರ ಕನ್ವಿಕ್ಷನ್ ಇರುತ್ತೆ. ಸುಮ್ಮನೆ ಹೇಳ್ತಾರೆ ಇಷ್ಟೆಲ್ಲ ಕೊನೆ ಹೇಳಿಬಿಡ್ತಾರೆ, ಹೇಳ್ತಾರೆ ಅಂತ ಆಗ್ಬಿಡುತ್ತೆ, ಹೇಳ್ತಾರೆ ಅಂತ ಆಗಬಾರ್ದು. ಇರೋದೇ ಹಾಗೆ, ಆ ರೀತಿ ಹೇಳಿದಾಗ ಏನಂತ ಕರೀತಾರೆ ಅದನ್ನು? ನಮಗೆ ಕನ್ವಿಕ್ಷನ್ ಇದ್ದಿರೋ ಜ್ಞಾನ, ಅದು ಸಂಪಾದನೆ ಮಾಡಿದರೆ ಮಾತ್ರ ಮೋಕ್ಷನೇ ಹೊರತು, ಸುಮ್ಮನೆ ಕ್ಯಾಶುವಲ್ ಜ್ಞಾನದಿಂದ ಏನಾಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ನಿಸ್ಸೀಮತ್ವೇನ ತೇ ಸರ್ವೇ ತದ್ವಶಾ ಸರ್ವದೈವಚ. ಅದು ವಿವರಣೆ. ಈಗ ಸತ್ತಾ ಪ್ರತೀತಿ ಪ್ರವೃತ್ತಿಷು ಸ್ವಾಧೀನತ್ವಂ ಸ್ವಾತಂತ್ರ್ಯಂ. ಎಲ್ಲಿ ಬಂದಿತ್ತಾಗಲೇ ಇದು ತತ್ವ ಸಂಖ್ಯಾದಲ್ಲಿ ಹೇಳಿದ್ರು. ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವರೂಪ ಪ್ರಮಿತಿ ಮತ್ತು ಪ್ರವೃತ್ತಿ ರೂಪ ಸತ್ತಾತ್ರೈವಿಧ್ಯ ಪರಾನಪೇಕ್ಷಂ, ಅಲ್ಲಿ ಪದ ಇದೆ. ಇರುವಿಕೆ, ತಿಳಿಯುವಿಕೆ ಮತ್ತು ಚಟುವಟಿಕೆ, ಮೂರು ಬೇರೆ ಅಧೀನ ಯಾರಿಗಾಗಿಲ್ಲ ಅವನು ಸ್ವತಂತ್ರ. ಪ್ರತಿ ಕ್ಷಣದಲ್ಲೂ ಕೂಡ ಒಂದ್ಸರಿ ಡಿಪೆಂಡೆನ್ಸ್ ಬಂದರೂ ಸ್ವತಂತ್ರನಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಇರೋ ಶಕ್ತಿ ಎಲ್ಲರಿಗೂ ಇದ್ದಿದ್ರೆ ಯಾರು ಸಾಯ್ತಾನೇ ಇರಲಿಲ್ಲ. ತಿಳಿಯೋ ಶಕ್ತಿ ಎಲ್ಲರಿಗೂ ಇದ್ದಿದ್ರೆ ಎಲ್ಲರೂ ಸರ್ವಜ್ಞರಾಗಿಬಿಡ್ತಿದ್ರು. ಚಟುವಟಿಕೆ ಮಾಡೋ ಶಕ್ತಿ ಇದ್ದಿದ್ರೆ ಎಲ್ಲರೂ ಎಲ್ಲದನ್ನು ಮಾಡಿ ಹಾಕ್ಬಿಡ್ತಿದ್ರು. ಮೂರು ಗೊತ್ತಿಲ್ಲ ಆದ್ದರಿಂದ ಅಸ್ವತಂತ್ರರು. ದೇವರೇನು ಮಾಡ್ತಾನೆ? ಮೂರು ಇರೋದ್ರಿಂದ ಅವನೇನಾಗ್ತಾನೆ? ಸ್ವತಂತ್ರ. ಅದು ಸ್ವತ್ತ ಇರುವಿಕೆ, ಪ್ರತೀತಿ ತಿಳುವಳಿಕೆ, ಪ್ರವೃತ್ತಿ ನಡವಳಿಕೆ. ಮೂರರಲ್ಲೂ ದೇವರು ಏನಾಗಿದ್ದಾನೆ? ಸ್ವಾಧೀನತ್ವ, ತನಗೆ ತಾನೇ ಅಧೀನ ಹೊರತು ಇನ್ಯಾರಿಗೂ ಅಧೀನನಾಗಿಲ್ಲ. ನಾವೇನು ಪರಾಧೀನ, ನಾವು ಪರಾಧೀನ, ಅವರು ಸ್ವಾಧೀನ. ಸ್ವಾತಂತ್ರ್ಯ ಕಾರ್ಯೋತ್ಪತ್ತಿಯಾದಿ ಅನುಕೂಲೋ ಅತೀಂದ್ರಿಯ ಕರ್ಣಧರ್ಮ ವಿಶೇಷ ಶಕ್ತಿ. ಸ್ವಾತಂತ್ರ್ಯ ಶಬ್ದಕ್ಕೆ ಅರ್ಥ ಹೇಳಿದರು. ಮುಂದೆ ಶಕ್ತಿ ಅಂತ ಪದ ಇದೆ, ಅದಕ್ಕೆ ಅರ್ಥ ಹೇಳ್ತಾರೆ. ಶಕ್ತಿ ಅಂದರೆ ಏನೇ ಹೇಳ್ತೀವಿ, ಎನರ್ಜಿಗಿನ ಏನೋ ಬೀಕು ನೆನೆಸ್ಕೊಡ್ತೇವೆ ಹೊರತು ಅರ್ಥ ಹೇಳೋದಿಲ್ಲ. ಅರ್ಥ ಹೇಳ್ತಾರೆ. ಕಾರ್ಯೋತ್ಪತ್ತಿಯಾದಿ ಅನುಕೂಲೋ ಅತೀಂದ್ರಿಯ ಕರ್ಣಧರ್ಮ ವಿಶೇಷ ಶಕ್ತಿ. ಮೊದಲೇ ಶಕ್ತಿ ಅವರು ಕಣ್ಣಿಗೆ ಕಾಣೋದಿಲ್ಲ. ಶಕ್ತಿ ಕಣ್ಣಿಗೆ ಕಾಡು ಭಾರಿ ದಪ್ಪ ಇರ್ತಾರೆ, ಜೋರಾಗಿರ್ತಾರೆ, ನೋಡಿದ್ರೆ ಶಕ್ತಿ ಅಂತ ತಿಳ್ಕೊಡುತ್ತೆ. ಎಲ್ಲ ದಪ್ಪ ಅಂತ ಬಿದ್ದುಬಿಡ್ತಾರೆ, ಶಕ್ತಿ ಇಲ್ಲೇ ಇಲ್ಲ. ಇನ್ನೊಂದು ತೆಳಗಿದಾಗಿರ್ತಾರೆ ಜಚ್ಚಿ ಬಿಡ್ತಾರೆ ಮೇಲಕ್ಕೆ. ಅದು ಶಕ್ತಿ ಎಂಬುದು ಏನದು? ಕಣ್ಣಿಗೆ ಕಾಣೋದಲ್ಲ, ಅದು ಅತೀಂದ್ರಿಯ ಮೇಲೆ 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 ನೋಡ್ತಾರೆ ಸ್ಪಷ್ಟವಾಗಿ. ಅವನು ನಮಗೆ ಗೊತ್ತಾಗೋದೇ ಆ ಭಾರ ಎತ್ತಿದ ಓ ಭಾಳ ಶಕ್ತಿ ಅಂತ ಕರೀತೆ, ಬರೀ ಕಣ್ಣಿಗೆ ಕಾಣೋದಿಲ್ಲ. ಕಾರ್ಯೋತ್ಪತ್ತಿಯಾದಿ ಅನುಕೂಲ ಅತೀಂದ್ರಿಯ, ಆ ಶಕ್ತಿ ಅಂದರೆ ಯಾವುದಕ್ಕೆ ಉಪಯೋಗ ಬರಬೇಕು ಅಂದರೆ ಕಾರ್ಯೋತ್ಪತ್ತಿಯಾದಿ ಅನುಕೂಲ ಕಾರ್ಯಕರಣ ಶಕ್ತಿ ಶಕ್ತಿ. ಕಾರ್ಯ ಮಾಡ್ತಕ್ಕಂಥ ಕಾರ್ಯದ ಸಮರ್ಥನಾಗಿರ್ಬೇಕು, ದೊಡ್ಡ ಕೊಡ ಎತ್ತಿಡಬೇಕು. ಯಾರಿಗೂ ಆಗಲಿ ಎತ್ತಿಟ್ಟ, ಅವ್ರಿಗೆ ಗುಡ್ದವರಿಗೆ ಕಾರ್ಯ ಮಾಡೋಕ್ಕಾಗಿದ್ದಿಲ್ಲ, ಇವರು ಮಾಡೋಕ್ಕೆ ಸಾಧ್ಯವಾಯಿತು. ಅದು ಕಾರಣ ಏನೋ ಶಕ್ತಿ. ನಮಗೆ ಶಕ್ತಿ ಇಲ್ಲ ಅಂತೀವಿ, ಅರ್ಥ ಏನು ಅದಕ್ಕೆ? ಅದು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಅರ್ಥ. ಸೊ ಯಾವುದೇ ಕೆಲಸವನ್ನು ಕೂಡ ಮಾಡುವಿಕೆ ಮಾಡಬಲ್ಲತಕ್ಕ ಸಾಮರ್ಥ್ಯವನ್ನು ಏನಂತ ಕರೀತಾರೆ? ಶಕ್ತಿ ಅಂತ ಕರೀತಾರೆ. ಕಾರ್ಯೋತ್ಪತ್ತಿಯಾದಿ ಅನುಕೂಲೋ ಅತೀಂದ್ರಿಯ ಕರ್ಣಧರ್ಮ ವಿಶೇಷ ಶಕ್ತಿ. ನೆಕ್ಸ್ಟ್ ಯಾವುದು ಉಳಿತೀಗ? ಸ್ವರೂಪ ಸಹಕಾರಿ ವ್ಯತಿರಿಕ್ತ ಶಕ್ತಿರ್ನಾಸ್ತಿ ಪ್ರಮಾಣಾಭಾವಾದಿತಿ ಕೇಚಿತ್ ತನ್ನ. ಇಲ್ಲೊಂದು ಒಂದು ಇನ್ನೊಬ್ಬರ ಡೆಫಿನೇಷನ್ ಖಂಡನೆ ಮಾಡ್ತಾರೆ. ಸ್ವರೂಪ ಸಹಕಾರಿ ವ್ಯತಿರಿಕ್ತ ಶಕ್ತಿರ್ನಾಸ್ತಿ ಪ್ರಮಾಣಾಭಾವಾದಿತಿ ಕೇಚಿತ್. ಸ್ವರೂಪದ ಹೊರತು ಶಕ್ತಿಯಿಂದ ಬೇರೊಂದು ಪದಾರ್ಥ ಇಲ್ಲ ಅಂತ ಕೆಲವರು ವಾದ. ತನ್ನ ಅದು ಸರಿಯಲ್ಲ, ತತ್ ನ. ಇದು ಕನ್ನಡದಲ್ಲೇ ತನ್ನ ಅವನ್ನ ಅಂತ ಹೇಳಿದ ಆ ರೀತಿ ಅರ್ಥ ಮಾಡ್ಕೋಬಾರ್ದು. ತತ್ ನ, ಅದು ಸರಿಯಲ್ಲ. ನತಶ್ಯ ಕಾರ್ಯಂ ಕರಣಂಚ ವಿದ್ಯತೆ, ಇದು ಸಹಕಾರಿ ಅಭಾವ ಬಹಿದಾಯ ಪರಾಶ್ಯ ಶಕ್ತಿ ಪರಮೇಶ್ವರ ಸಂಬಂಧಿತ್ವೇನ ಶಕ್ತೇತರ ಶಕ್ತಿಯೇ ಶಕ್ತೇ ಅಭೀತತ್ವ. ಶಕ್ತಿ ಅನ್ನೋದು ಸ್ವರೂಪದಲ್ಲಿ ಇದೆ,
ಆದರೆ ಸ್ವರೂಪವೇ ಬರುವರು ಬರೀ ಸ್ವರೂಪನೇ ಶಕ್ತಿಯಲ್ಲ, ಬರೀ ಸ್ವರೂಪನೇ ಶಕ್ತಿಯಾಗಿದ್ದರೆ ಎಲ್ಲರಿಗೂ ತಮ್ಮದೇ ಆದ ಸ್ವರೂಪ ಇರೋದ್ರಿಂದ ಎಲ್ಲರಿಗೂ ಶಕ್ತಿ ಇದೆ ಅಂತ ಹೇಳಬೇಕಾಗ್ತಿತ್ತು. ಆದ್ದರಿಂದ ಆ ರೀತಿ ಅರ್ಥ ಅಲ್ಲ, ಸ್ವರೂಪದಿಂದ ಭಿನ್ನವಾದದ್ದು ಶಕ್ತಿ. ಆದರೆ ದೇವರ ಶಕ್ತಿಯೆಲ್ಲ ಸ್ವರೂಪಕ್ಕೆ ಸ್ವರೂಪದಲ್ಲೇ ಸೇರಿರು, ಅದು ವಿಶೇಷ ಅಷ್ಟೆ. ನೃತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ಇತಿ ಸಹಕಾರ್ಯ ಅಭಾವವಿಧಾಯ. ದೇವರಿಗೆ ಯಾರ ಸಹಕಾರನೂ ಬೇಕಿಲ್ಲ, ತಾನೊಬ್ಬನೇ ಎಲ್ಲ ಕೆಲಸವನ್ನು ಮಾಡಬಲ್ಲ ಅಂತ ವೇದ ಶ್ರುತಿ ಹೇಳ್ತಾ ಇದೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ. ದೇವರ ಶಕ್ತಿ ಬಹಳ ಶ್ರೇಷ್ಠವಾದದ್ದು ಮತ್ತು ವಿವಿಧ ಅನೇಕ ರೀತಿ ಶಕ್ತಿ ದೇವರು. ಕೆಲವರಿಗೆ ಒಂದು ಕೆಲವರಿಗೆ ರನ್ನಿಂಗ್ ರೇಸ್ ಶಕ್ತಿ ಇದೆ, ಅವನಿಗೆ ಲಾಂಗ್ ಜಂಪ್ ಶಕ್ತಿ ಇಲ್ಲ, ಲಾಂಗ್ ಜಂಪ್ ರನ್ನಿಂಗ್ ರೇಸ್ ಶಕ್ತಿ ಇಲ್ಲ, ವೇಟ್ ಲಿಫ್ಟರ್ ಇರ್ತಾನೆ ಅವನಿಗೆ ಬೇರೆ ಶಕ್ತಿ ಇಲ್ಲ. ಒಬ್ಬೊಬ್ಬರಿಗೆ ಒಂದು ಶಕ್ತಿ ಇರುತ್ತದೆ, ಆಟದಲ್ಲಿ ಒಬ್ಬೊಬ್ಬರು ಆಡ್ಕೊಂಡು ಶಕ್ತಿ ಇರುತ್ತದೆ. ದೇವರಿಗೆ ಎಂಥ ಶಕ್ತಿ ಇದೆ? ವಿವಿಧೈವ, ಎಲ್ಲ ವಿಧವಾದ ಶಕ್ತಿರು ದೇವರಲ್ಲಿ ಉಂಟು. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಪರಮೇಶ್ವರ ಹಣ್ಣಣ್ಣು ಮುದುಕ, ಒಳ್ಳೆ ಪ್ರೊಫೆಸರು, ಪಕ್ಷದ ಜ್ಞಾನ ಇದೆ, ಕೂತ್ರೆ ಹೇಳಕ್ಕೆ ಎಷ್ಟು ಕೂಡಿಸ್ಬೇಕು, ಯಾರು ಎತ್ಕೊಂಡು ಕೂಡಿಸ್ಬೇಕು, ಆ ಶಕ್ತಿ ಇಲ್ಲೇ ಇಲ್ಲ. ದೇವರಿಗೆ ಇನ್ನೊಬ್ಬನು ಬಡ ಬಡ ಹಾರಾಡ್ತಾರೆ, ಒಂದು ವಿಷಯ ಗೊತ್ತಿಲ್ಲ, ಅದೇನಾಯ್ತು, ಫಿಸಿಕಲ್ ಶಕ್ತಿ ಇದೆ, ಇದಿಲ್ಲ. ದೇವರಿಗೆ ಎಲ್ಲ ಶಕ್ತಿನೇ ಇದೆ, ಅದಕ್ಕೆ ಸರ್ವಶಕ್ತಿ ಸಂಪನ್ನ. ಅದೆಲ್ಲ ದೇವ್ರ ಮಹಿಮೆ. ಆಗ ಮಹಿಮೆ ಗೊತ್ತಾದ್ರೆ ಏನಾಗುತ್ತೆ ನಮಗಾಗ? ಭಕ್ತಿ ಬರ. ಮಹಿಮೆಗೂ ಭಕ್ತಿಗೂ ಲಿಂಕ್ ಇದೆ. ತನ್ನ ಪರಾಶ್ಯ ಶಕ್ತಿ ರೀತಿ ಪರಮೇಶ್ವರ ಸಂಬಂಧಿತ್ವೇನ ಶಕ್ತಿಯೇ ಅಭಿಹಿತತ್ವ. ಸುಖ ಶಬ್ದೇನ, ಮುಂದೆ ವಿಜ್ಞಾನ ಸುಖ ಅಂತ ಪದ ಇದೆ. ಸುಖ ಅಂದ್ರೇನು? ಸುಖ ಶಬ್ದೇನ ದುಃಖಾಭಾವ ಯ ಉಚ್ಯತೆ ಇತ್ಯಪ್ಯಸದ್ ಬಾಧಕಾಭಾವ. ಸುಖ ಶಬ್ದಕ್ಕೆ ಸುಖ ಅಂತ ಒಂದು ಪ್ರತ್ಯೇಕ ಇಲ್ಲ, ದುಃಖ ಇಲ್ಲದರದನ್ನ ಸುಖ ಅಂತ ಕರೀತಾರೆ ಅಂತ ಎಷ್ಟೆಷ್ಟು ತಪ್ಪು ತಿಳ್ಕೊಂಡಿದೆ ಜನಗಳು. ದುಃಖ ಇಲ್ಲದರೇ ತಪ್ಪು ಸುಖ ಅಂತ ಕರೀತಾರೆ. ಹಾಗೆ ಸುಖ ಇದೆ ಅಂತ ಯಾಕೆ ಹೇಳ್ಬಾರ್ದಕ್ಕೆ? ಈಗ ಸುಖವಾಗಿದೆ ಡೆಸ್ಕ್ ಅಂತ ಯಾಕೆ ಹೇಳೋದಿಲ್ಲ? ಅದಕ್ಕೇನಿಲ್ಲ, ದುಃಖ ಇಲ್ಲ, ಸುಖ ಅಂತ ಯಾಕೆ ಕರೆಯೋದಿಲ್ಲ? ಅದು ಸುಖ ದುಃಖ ಎರಡೂ ಇಲ್ಲ. ಅದಕ್ಕೆ ಚೇತನಿಗೆ ಏನಾಯ್ತು? ಈಗ ನಮ್ಮಲ್ಲಿ ಒಂಥರ ಇದೆ, ಭಾರಿ ದುಃಖ ಪಡ್ತಿದ್ದ, ಪ್ರಾಬ್ಲಮ್ ಬಂದಿತ್ತು, ಯಾರು ಕೊಟ್ರ ಸುಖ ಖುಷಿ ಆಯ್ತು, ಸುಖ ಕರೆಕ್ಟೇ. ಅದು ನೆಗೆಟಿವ್. ಇದು ನಿಜವಾದ ಸುಖ ಯಾವುದೀಗೆ? ನಿಜವಾದ ಸುಖ ಯಾವುದು? ಬಂದಾಗಿದೆ, ಅದೊಂದು ಸುಖ ಇದೆ. ಸಾಲ ತೀರ್ತು ಸುಖ ಇದೆ, ಲಾಭ ಬಂತು ಸುಖ ಇದೆ, ಎರಡು ಒಂದೇನೆ ಆಗಿದ್ರೆ ಅರ್ಥ ಆಯ್ತಾ? ಈಗ ಇದು ಬೇರೆ ಅದು ಬೇರೆ. ಅವನೇನು ಹೇಳ್ತಾ, ಎಲ್ಲವೂ ಕೂಡ ಏನು ಅಂದರೆ ದುಃಖಾಭಾವನೇ ಸುಖ ಅಂತ ಕರೀತಾರೆ. ಅದು ಎಷ್ಟೆಷ್ಟು ತಪ್ಪು ತಿಳ್ಕೊಂಡಿದ್ರು ಅಂದರೆ, ಅದೇ ಸರ್ವೋತ್ತಮತ್ವ ಇತ್ಯಾದಿ ಬಿಟ್ಟುಬಿಡಿ, ಇಂಥ ಟೆಕ್ನಿಕಲ್ ತಮ್ಮ ಸರ್ಸನ ಜನ ಗೊತ್ತಿದ್ದಿಲ್ಲ, ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ಆಚಾರ್ಯ. ಅದೆಲ್ಲ ಎಷ್ಟೋ ವಿಷಯ ಆಚಾರ್ಯ ಬೇರೆ ಕಡೆ ಹೇಳಿದ ಟೀಕಾರಿ ಇಲ್ಲಿ ಬರೀತಾರೆ. ಸುಖ ಶಬ್ದೇನ ದುಃಖಾಭಾವವು ಉಚ್ಯತೆ ಇತ್ಯಪಸ್ ಇತ್ಯಪಿ ಅಸತ್. ಅದು ಸರಿಯಲ್ಲ, ಬಾಧಕಾಭಾವ. ಸುಖ ಅಂದರೆ ಸುಖ ಅಂತಲೇ ಅರ್ಥ. ಸುಖಸ್ಯ ದುಃಖಾವಿನಾಭೂತತ್ವೇನ ದುಃಖಪಕ್ಷೇ ನಿಕ್ಷೇಪೋ ಬಾಧಕ ಇದೆ ಚೇತ್ ತರಿಹಿ ಜ್ಞಾನಸ್ಥಾಪಿ. ಆ ಒಂದು ವಾದ ಇದೆ. ನೈಯಾಯಿಕರು ಏನು ಹೇಳ್ತಾರೆ ಗೊತ್ತಾ? ದೇವರು ಸರ್ವಜ್ಞ ಅಂತ ಒಪ್ತಾರೆ, ಆ ಸುಖಪೂರ್ಣ ಅಂತ ಒಪ್ಪೋದಿಲ್ಲ. ಯಾಕೆ ಅಂತ ಕೇಳಿದರೆ, ಸುಖ ಯಾವಾಗಲೂ ಏನಾಗಿರುತ್ತೆ? ದುಃಖ ಜೊತೆ ಲಿಂಕ್ ಆಗಿರುತ್ತೆ. ನಮ್ಮ ಜೀವನದಲ್ಲಿ ಸುಖ ದುಃಖ ಬರೀ ಸುಖ ಎಂದು ನಾವು ಕಂಡಿಲ್ಲ. ಅದಕ್ಕೋಸ್ಕರ ದೇವರಲ್ಲಿ ಕೂಡ ಏನು ಒಪ್ಪಿಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ? ಸುಖ ಒಪ್ಪಿಕೊಂಡ್ರೆ ದೇವರಲ್ಲಿ ಏನಿದೆ ಅಂತ ಹೇಳಬೇಕಾಗತ್ತೆ, ದುಃಖ ಒಪ್ಪಿಕೊಳ್ಬೇಕಾಗತ್ತೆ. ಆದ್ದರಿಂದ ಏನು ಹೇಳಬಾರ್ದು? ದೇವರು ಸುಖ ಹೇಳಬಾರ್ದು. ಮತ್ತೆ ದೇವರು ಸುಖ ಅಂತ ಎಲ್ಲಾರು ಕರೆದಿದ್ದ ಅರ್ಥ ಏನು ಅಂದರೆ, ದುಃಖ ಇಲ್ಲ ಅಂತ ಅಷ್ಟೇ ಅರ್ಥ ಅಂತ ಅವ್ರ ವಾದ. ಅರ್ಥ ಆಯ್ತಾ? ಈಗ ನಮ್ಮ ಜೀವನ ನೋಡೋರು ಏನು ಅನಿಸುತ್ತಿದ್ದು? ಕರೆಕ್ಟ್ ಅನಿಸ್ಬಿಡುತ್ತೆ, ಹೌದಲ್ಲ. ಸುಖ ದುಃಖ ಯಾವಾಗಲೂ ಜಂಟಿಯವು, ಜೊತೆಗಿರಬೇಕು. ಅದಕ್ಕಾಗಿಯೇ ನಮ್ಮ ನಿಯಮ ಉಂಟು, ಬೆಳಕಿದ್ದಲ್ಲಿ ಕತ್ಲೆ, ದೀಪದ ಕೆಳಗೆ ಕತ್ಲೆ, ಕೆಲವು ಪದ ಉಪಯೋಗಿಸ್ತಿರ್ತಾರೆ. ಸೊ ದೇವರಿಗೂ ಕೂಡ ದುಃಖ ಬರಬಾರದು ಅಂತಿದ್ರೆ ಏನು ಒಪ್ಕೋಬೇಕು ನಾವೀಗ? ಸುಖನೂ ಒಪ್ಕೋಬಾರದು ಅಂತ ಆತನ ವಾದ. ಅದೇನಾಯ್ತು? ಅದಕ್ಕೆ ಅಡುಗೆ ಮಾಡಿದ್ರೆ ಕೈ ತೊಳ್ಕೋಬೇಕಾಗುತ್ತೆ, ಊಟ ಮಾಡಿದ್ರೆ ಅಂತ ಹೇಳಿ ಕೂತ್ರೆ ಹ್ಯಾವ ಹಾಕಿ, ಅದಕ್ಕಂತೂ ಲಿಂಕ್ ಇದೆ ಅಂತ ತಿಳ್ಕೊಂಡ್ರೆ ಆ ರೀತಿ ವಾದ ಮಾಡಿದಂತೆ ಆಗುತ್ತೆ. ಅದಕ್ಕೆಲ್ಲ ಸುಲಭ ಉತ್ತರ ಕೊಟ್ಬಿಡ್ತಾರೆ, ಅದೆಲ್ಲ ಟೆಕ್ನಿಕಲಿ ತುಂಬ ವಾದ ಮಾಡೋಕ್ಕೆ ಬರುತ್ತೆ, ಅದು ಸಿಂಪಲ್ ಉತ್ತರ ಕೊಡ್ತಾರೆ. ಸರಿಯಪ್ಪ, ಹಾಗಿದ್ರೆ ನೋಡಿ ವಾಕ್ಯ ನೋಡಿ. ಸುಖಸ್ಯ ದುಃಖ ಅವಿನಾಭೂತತ್ವೇನ. ಅವಿನಾಭೂತತ್ವ ಅಂದ್ರೇನು? ತಪ್ಪದೇ ಜೊತೆಯಾಗಿರೋದು. ವಿನಾಭೂತ, ವಿನಾಪಿ ಭವತಿ ಇತಿ ವಿನಾಭೂತಂ, ನಾ ವಿನಾಭೂತಂ ಅವಿನಾಭೂತಂ ಅಂದ್ರೆ ಬಿಟ್ಟಿಲ್ಲದಕ್ಕೆ ಬಿಟ್ಟಿರೋದ ಸಾಧ್ಯನೇ ಇಲ್ಲ. ಸುಖ ದುಃಖ ಬಿಟ್ಟಿರೋ ಸಾಧ್ಯನೇ ಇಲ್ಲ. ಆದ್ರಿಂದಾಗಿನೇ ದುಃಖ ಪಕ್ಷೆ ನಿಕ್ಷೇಪೋ ಬಾಧಕ. ದೇವರನ್ನ ನಾವು ಸುಖ ಅಂತ ಕರೆ ದುಃಖದಲ್ಲಿ ಸೇರಿಸಲಾಗುತ್ತೆ, ದುಃಖಿ ಮುಖದಲ್ಲಿ ಸೇರಿಸಲಾಗುತ್ತೆ. ಆದ್ರಿಂದಾಗಿನೇ ನಾವೇನು ಮಾಡಬಾರದು? ದೇವರನ್ನ ಸುಖಿ ಅಂತ ಕರಿಬಾರ್ದು ಅಂತ ಹೇಳಿದ. ಹಾಗಿದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ದೇವರ ಜ್ಞಾನಿ ಹೌದೋ ಅಲ್ಲಪ್ಪ? ನೈಯಾಕ್ರೆ ಜ್ಞಾನಿ ಅಂತ ಒಪ್ತಾರೆ, ದೇವರು ಸರ್ವಜ್ಞ ಅಂತ ಒಪ್ತಾರೆ, ಸುಖಿ ಅಂತ ಒಪ್ಪೋದಿಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ಸರ್ವಜ್ಞ ಅಂತ ಒಪ್ತಾ ಸುಖಿ ಅಂತ ಗೊತ್ತಾಯ್ತು. ಹಾಗಿದ್ರೆ ಅವ್ನು ಕೆಲಸ ಮಾಡು. ನಮಗೆ ಜ್ಞಾನ ಜೊತೆಗೆ ಅಜ್ಞಾನ ಇದೆಯಲ್ಲ. ನಮಗೀಗ ಒಂದು ಸಬ್ಜೆಕ್ಟ್ ಪ್ರೊಫೆಸರ್ ಅಂದರೆ ಇವಳು ಎಲ್ಲ ಸಬ್ಜೆಕ್ಟಲ್ಲೂ ಅಲ್ಲ ಅಂತ ಅರ್ಥ. ಇವತ್ತು ಎಲ್ಲ ಇರೋ ಜ್ಞಾನ ಒಬ್ನಾರ ಇದ್ದಾರಾ? ಸೊ ಪ್ರತಿಯೊಂದು ಜ್ಞಾನಕ್ಕೆ ಏನು ಗಂಟು ಬಿದ್ದಿದೆ? ಸೊ ದೇವರು ಸರ್ವಜ್ಞ ಅಂದ್ರೆ ಏನು ಪ್ರಾಬ್ಲಮ್ ಇದೆ? ದುಃಖ ಪ್ರಾಬ್ಲಮ್ ಇದೆ. ಆ ಸರ್ವಜ್ಞ ಅಂದ್ರೆ ಏನಾಗ್ತಾನಾಗ? ಸ್ವಲ್ಪ ದುಃಖ, ಅವನಿಗೆ ಅಜ್ಞಾನ ಇದೆ ಅಂತ ಒಪ್ಕೋಬೇಕಾಗುತ್ತೆ. ದೇವ್ರು ಏನಂತ ಕರಿಬೇಡ, ಹಾಗಿದ್ರೆ ಸ್ವಲ್ಪ ಕರಿಬೇಡ. ಇಲ್ಲ ಇಲ್ಲ, ಹಾಗೆಲ್ಲ ಕರಲಕ್ಕೆ ಬರೋದಿಲ್ಲ, ದೇವರು ಸರ್ವಜ್ಞ ಅಂದ್ರೆ ಯೋಚನೆ ಇಲ್ಲ. ಹಾಗಿದ್ರೆ ಬರೀ ಸುಖಿ ಅಂದ್ರೆ ಸರ್ವ ಸುಖಿ ಅಂದ್ರೆ ಪ್ರಾಬ್ಲಮ್ ಏನು ಬರುತ್ತೆ? ಹಾಗಿದ್ರೆ ಬರೀ ಸುಖಿ ಅಂದ್ರೆ ಏನಾಗಬಹುದು? ದುಃಖ ಇರ್ಬೋದು. ಸರ್ವ ಸರ್ವಜ್ಞ ಅಂದ್ರೆ ಹೇಗೆ ಬಾಧಕ ಇಲ್ವೋ, ಸರ್ವ ಸುಖ ದೇವರಲ್ಲಿದೆ.
ಒಂದೇ ಸದಾನಂದಂ ವಾಸುದೇವಂ ನಿರಂಜನ್,
ಸಮಸ್ಯೆನೇ ಇಲ್ಲ. ಅಂದ್ರೆ ಅವ್ರು ಎಷ್ಟು ಒಂಥರ ಪೂರ್ ಥಿಂಕಿಂಗ್ ಅಂದ್ರೆ, ಇಲ್ಲಿ ನೋಡಿದ್ರೆ ವಿಚಾರ ಮಾಡಿರ್ತೀನಿ, ಅಲ್ಲಿ ನೋಡಿದ್ರೆ ವಿಚಾರ ಮಾಡಿರ್ತೀನಿ ಬೇರೆ, ಎಷ್ಟು ತಪ್ಪಾಗುತ್ತೆ. ಕನ್ಸಿಸ್ಟೆನ್ಸಿನೇ ಇಲ್ಲ, ತಮ್ಮ ಆರ್ಗ್ಯುಮೆಂಟಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಅದೆಲ್ಲ ತೆಗೆದು ಸರಿಯಾಗಿ ಹೇಳಿದ್ದಾಚಾರ ಒಬ್ಬರೇ. ಇದೆಲ್ಲ ನೋಡಿದವ್ರಿಗೆ ಆಗ ಅರ್ಥ ಆಗುತ್ತೆ ಅವ್ರ ಗ್ರೇಟೆಸ್ಟ್ ಏನು ತಿಳ್ಕೊಬೇಕಾದ್ರೆ ಅದೆಲ್ಲ ತಿಳಿಬೇಕು. ಇಂಥ ಉತ್ತರ ಯಾರು ಕೊಡ್ಲಿಕ್ಕೆ ಹೋಗಲಿಲ್ಲ ಬೇರೆಯವರೆಲ್ಲ, ಎಲ್ಲರೂ ಇಂಥವಾದ ಒಪ್ಕೊಂಡು ಅನ್ಯಾಯಕ್ರಮದ ಒಪ್ಕೊಂಡೇ ಬಿಡ್ತಾರೆ ಹಾಗೆ. ಮುಂದೆ ಅದು ಉತ್ತರ ನೋಡಿ, ಚೇತರ್ಹಿ ಜ್ಞಾನಸ್ಯಾಪಿ ದುಃಖ ಕಾರಣತ್ವೇನ ತತ್ಪಕ್ಷ ನಿಕ್ಷೇಪಾಭಾವ ಸ್ಯಾ. ಜ್ಞಾನವು ಕೂಡ ಅಜ್ಞಾನ ಜೊತೆ ಗಂಟು ಬಿದ್ದಿದೆಯಾ, ಆದ್ದರಿಂದ ದೇವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳು. ಇನ್ನೊಂದು ಸಮಸ್ಯೆ ನಮಗಿದೆ, ಅದನ್ನ ಹೇಳ್ತಾರೆ, ಟೀಕಾರ ಹೇಳ್ತಾರೆ, ದೇವ್ರಿಗೆ ಜ್ಞಾನ ಒಪ್ಪೇಡ, ಒಪ್ಪಿರೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ, ಅವನೇನೋ ಭಾರಿ ಎಂಜಾಯ್ ಮಾಡ್ತಾ ಕೂತ್ಬಿಟ್ಟಿದ್ದ, ಗೊತ್ತಾಯ್ತೀರಿ ಏನೋ ಅಂತೇಳಿ. ಅವ್ನು ಬಂದು ಹೇಳಿದ್ರು, ನೀನು ಫೇಲು ಅಂತ ಹೇಳಿದರು, ಎಲ್ಲ ಎಂಜಾಯ್ಮೆಂಟು ಹೋಗಿಬಿಡುತ್ತೆ ಅವನಿಗೆ. ಏನು ಬಂತು ಇಷ್ಟೊಂದು ಸುಖವಾಗಿ ಯಾತಕ್ಕಿದ್ದ ಅಂದರೆ, ಫೇಲ್ ಆಗಿದ್ದ್ರ ಬಗ್ಗೆ ಅಜ್ಞಾನ ಇತ್ತು ಅವನಿಗೆ, ಗೊತ್ತಾಯ್ತಾ. ಸುಖವಾಗಿದ್ದ ಜ್ಞಾನ ಬಂತಷ್ಟು ಏನಾಯ್ತು, ದುಃಖ ಬಂದು. ಅದಕ್ಕೇನೆ ದೇವ್ರಿಗೆ ಜ್ಞಾನ ಬಂದು ಅವನು ದುಃಖ ಪಡ್ಬೇಕಾಗತ್ತೆ ಈ ಮಧ್ಯೆ. ಅದೇ ದೇವ್ರಿಗೆ ಏನು ಒಪ್ಪರು, ಜ್ಞಾನ ಒಪ್ಪರು, ಎಷ್ಟು ತಲೆಯಲ್ಲಿ ಬಳಸಿಗಳಿವೆಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಆಯಿತು ಅವನಿಗೆ ಜ್ಞಾನ ಇದೆ, ಫೇಲ್ ಆದ ಆಯ್ತು, ದೇವರು ಸರ್ವಶಕ್ತ, ಫೇಲ್ ಆಗ ಚಾನ್ಸ್ ಇಲ್ವಲ್ಲ. ಇನ್ನು ತಮಾಷೆ ನೋಡಿ, ಒಬ್ರು ಫಸ್ಟ್ ರ್ಯಾಂಕ್ ಬಂದಿದೆ, ಅಳತಾ ಕೂತ್ ಗೊತ್ತೇ ಇಲ್ಲ, ಅಳತಾ ಕೂತ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ. ಅವನಿಗೆ ಫಸ್ಟ್ ರ್ಯಾಂಕ್ ಬಂದಿದೆ, ಅಳತಾ ಕೂತಿದ್ದಾರೆ, ಯಾತಕ್ಕೆ ಫಸ್ಟ್ ರ್ಯಾಂಕ್ ಬಂದ್ರೆ ಗೊತ್ತಿಲ್ಲ. ಸೊ ಜ್ಞಾನ ಇಲ್ಲದ ಯಾವ್ದಕ್ಕೆ ಕಾರಣ ಆಯ್ತು, ದುಃಖಕ್ಕೆ ಆಗಿದ್ರೆ. ದೇವ್ರಿಗೆ ಜ್ಞಾನ ದುಃಖ ಕಾರಣ ಆಗುತ್ತೆ ದೇವ್ರಿಗೆ ಆಗಿದ್ರೆ. ಇನ್ನೊಂದು ಆಸ್ಪೆಕ್ಟ್ ನೋಡಲೇ ಇಲ್ಲ ಅವರು, ದುಃಖದ ಎಷ್ಟೋ ಸರ್ ಜನ ಏನ್ ಮಾಡ್ತಾನೆ, ಜ್ಞಾನ ಕಳ್ಕೊಳ್ಳಕ್ಕೆ ಇಷ್ಟಪಡ್ತಾನೆ. ಯಾವ್ದು ಆಗ ಲಾಸ್ ಆಗಿರುತ್ತೆ, ಜ್ಞಾಪಕ ಆಗುತ್ತೆ ಅಂದ್ರೆ ಕುಡ್ಲಿಕ್ಕೆ ಶುರು ಮಾಡ್ತಾನೆ, ನೆನಪಾಗುತ್ತೆ. ನಿದ್ದೆ ಮಾತ್ರ ತಾನು ಕುಡಿತಾ, ಯಾವಾಗಲೂ ಕುಡಿತಾ ಇರ್ತಾನೆ, ಎಷ್ಟರ ತಕ್ಷಣ ಜ್ಞಾಪಕ ಆಗುತ್ತವನು. ದುಃಖ ಇಲ್ಲದಕ್ಕೆ ಏನ್ ಮಾಡ್ತಾನ ಅವನು, ದುರಭ್ಯಾಸ ಕ್ರಿಯೇಟ್ ಮಾಡ್ಕೋತಾನೆ. ಸೊ ದೇವರು ಸರ್ವಜ್ಞ, ಭಾರಿ ಪ್ರಾಬ್ಲಮ್ ಬರುತ್ತೆ ಅಂತ ಅವನು ವಾದ ಆಯ್ತು. ಅದಕ್ಕೆ ಹೇಳ್ತಾರೆ, ಕರೆಕ್ಟು, ಅವನಿಗೆ ದುಃಖ ಇದೆ, ಅದಕ್ಕೆ ಜ್ಞಾನ ಬಂತು, ಅದಕ್ಕೆ ಅವನಿಗೆ ದುಃಖ ಆಯ್ತು. ಹೋಗ್ತಾನೆ, ದೇವರಿಗೆ ದುಃಖನೇ ಇಲ್ಲ ಅಂದಮೇಲೆ ಅವನಿಗೆ ದುಃಖದ ಜ್ಞಾನ, ಸುಖ ಕಡೆಯ ಜ್ಞಾನ ಬರೋ ಚಾನ್ಸ್ ಇದೆ ಫಸ್ಟ್. ಅದು ದೇವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವರು ಅರ್ಥ ಮಾಡ್ಕೊಳ್ಳೋದ್ರೆ ಏನಾಗೋದಿಲ್ಲ, ಅವರಿಗೆ ತಾವೇ ತಪ್ಪು ತಪ್ಪ ಹೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಹಾಗೆ ಹೇಳಬಾರ್ದು. ದೇರ್ಫೋರ್ ಜ್ಞಾನ ಒಪ್ಕೊಳ್ಳೋದು ಅಜ್ಞಾನ ಜೊತೆ ಲಿಂಕ್ ಮಾಡೋ ನೆಸೆಸಿಟಿ ಹೇಗಿಲ್ವೋ, ಸುಖ ಒಪ್ಕೊಂಡ್ರು ಕೂಡ ಯಾವ್ದು ನೆಸೆಸಿಟಿ ಇಲ್ಲ, ದುಃಖದ ಲಿಂಕ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಹಾಗೇನೆ ಸುಖ ಅಂತ ಹೇಳ್ಬೇಕು. ನಾವು ಸುಮ್ಮನೆ ಓದ್ದವ್ರಿಗೆ ಏನು ಗೊತ್ತಾಗುತ್ತೆ, ಆಚಾರ ಸುಮ್ಮನೆ ಸ್ವತಂತ್ರ ಅಂತ ಹೇಳಿ ಸಾಕಿವೆ ಅಲ್ಲ, ಯಾತಕ್ಕೆ ಹೇಳಬೇಕಾಗಿತ್ತು ಅಂದರೆ ಬೇರೆ ಮತ್ತವರೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಈಗಾಗಲೇ, ಅರ್ಥ ಆಯ್ತಾ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಈಗ, ಇದೆಲ್ಲ ಹೇಳಿದ ಓ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸುಮ್ಮನೆ ಓದೋರಿಗೆ ಅಷ್ಟೆಲ್ಲ ಹೇಳೋದ್ರ ಬದಲು ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ ಸಾಕಾಗ್ತಿತ್ತು ಅನ್ನೋ ಸಂಶಯ ಬರಬಹುದು. ಇದೆಲ್ಲ ತೆಗೆದು ಹಾಕ್ತಾರೆ. ಜನ್ಯಮೇವ ಸುಖಂ ದುಃಖಾಭಿನಾಭೂತಂ ನಾ ನಿತ್ಯಮಿತಿ ಬ್ರೂಮಃ ಚೇತರ್ಹಿ ಜನ್ಯಮೇವ ಸುಖಂ ದುಃಖ. ಕೊನೆಯ ತೀರ್ಮಾನಕ್ಕೆ ಬಂದ ನೋಡಿ, ಸುಮ್ಮನೆ ತಲೆ ಕೆಡಿಸ್ಬೇಡ್ರಿ, ನಾನು ಹೇಳೋದಿಷ್ಟೇ. ಜನ್ಯಮೇವ ಜ್ಞಾನಂ ದುಃಖ ಕಾರಣಂ ನಾ ನಿತ್ಯಮಿತಿ ಚೇತ್. ಎಲ್ಲೆಲ್ಲಿ ಹುಟ್ಟು ಹೊಸದಾಗಿ ಬರೋ ಜ್ಞಾನ ಇದೆ ಅದು ಜನ್ಯ ಜ್ಞಾನ. ಯಾವಾಗಲಿರೋ ಜ್ಞಾನ ಏನದು? ನಿತ್ಯ ಜ್ಞಾನ. ದೇವರಿಗೆ ಜನ್ಯ ಜ್ಞಾನ ಒಪ್ಪೋದಿಲ್ಲ, ನಿತ್ಯ ಜ್ಞಾನ ಒಪ್ತೇವೆ. ಆದ್ದರಿಂದ ದೇವರು ಜ್ಞಾನಿ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಅವನ ದುಃಖ ಅವನ ಅಜ್ಞಾನದ ಪ್ರಸಕ್ತಿ ಇಲ್ಲ ಅಂತ ಹೇಳಿಬಿಟ್ಟ. ಆ ಸಾಕು, ಅದೇ ಮಾತು ಇನ್ನಿತರ ಕೊಟ್ಟರೆ ಸಾಕು. ಜನ್ಯ ಸುಖ ಇದ್ದಲ್ಲಿ ಏನಿರುತ್ತೆ? ದುಃಖ ಇರುತ್ತೆ. ದೇವರಿಗೇನಿಲ್ಲ, ಜನ್ಯ ಸುಖ ಇಲ್ಲ, ಆನಂದ ಸ್ವರೂಪ. ಮೂದಾಯ್ತಲ್ಲ ಏನು ಪ್ರಾಬ್ಲಮ್ ಇದೆ ನಿನಗೀಗ? ಇಲ್ಲೇನು ಉತ್ತರ ಉತ್ತರ ಅಲ್ಲಿಗೆ ಸೇಮ್ ಅಪ್ಲಿಕಬಲ್ ಅಲ್ಲಿಯೂ ಕೂಡ. ಇವೆಲ್ಲ ಅದೇ ಶಾಸ್ತ್ರಾರ್ಥ ಅಂದ್ರೆ ಹಾಗೆ. ಸುಮ್ಮನೆ ಕೇಳೋದು, ಸುಮ್ಮನೆ ತಿಳ್ಕೊಂಡ್ರೆ ದೇವರ ಆನಂದಪೂರ್ಣ ಅಂತೇಳಿ ಎಲ್ಲ ಹೋಗಿರ್ತಾರೆ, ಹೇಳ್ದು ಬಿಡ್ತಾರೆ, ನಳ್ಳ ಬಂದ್ಬಿಡ್ತಾನೆ. ಅದಕ್ಕೆ ದೇವರ ಆನಂದ ಒಪ್ಪಿಕೊಂಡು ದುಃಖ ಒಪ್ಕೋಬೇಕಾಗುತ್ತಂತೆ, ದೇವರಿಗೆ ಆನಂದ ಇಲ್ಲ ಅದನ್ನ ಕನ್ವಿನ್ಸ್ ಆಯಿತು. ಅದೇನು ಮಾಡ್ಬೇಕಾಗ, ಶಾಸ್ತ್ರ ಓದಿದ್ರೆ ಅದು ಅನಾಹುತ ಇದೆ. ಶಾಸ್ತ್ರ ಓದಿದ್ರೆ ಏನಾಗ್ತಿತ್ತು ಆ ಪ್ರಸಂಗ ಇಲ್ಲಿ? ಎಷ್ಟೋ ದಿನ ಇವತ್ತು ಕಣ್ಕಂಡು ಕಡೆ ಯಾತಕ್ಕೆ ಹೋಗ್ತಾರೆ ಅಂದರೆ ಶಾಸ್ತ್ರ ಗೊತ್ತಿಲ್ಲ ಅವರಿಗೆ. ಅದು ಬೇರೆಯವ್ರು ಹೇಳೋ ಉತ್ತರ ಏನು ತಿಳ್ಕೊಂಡ್ಬಿಡ್ತಾರೆ, ಇಲ್ಲೆಲ್ಲ ಹೋಗ್ತಾರಲ್ಲ ಕೆಲವೆಲ್ಲ ಹೋಗ್ತಾರೆ, ದೇವ್ರ ನಿರಾಕಾರ ಅಂತ ಹೇಳ್ತಾರೆ. ಇವರೆಲ್ಲ ನೋಡ್ಕೊಂಡು ನಿಂತಿರ್ತಾರೆ, ತೋರಿಸೋ ದೊಡ್ಡ ಸರ್ಕಲ್ ಹಾಕಿಬಿಟ್ಟಿರ್ತಾರೆ, ಮಧ್ಯೆ ಸೊನ್ನೆ ಇಟ್ಟಿರ್ತಾರೆ, ನೋಡಿ ದೇವ್ರ ನಿರಾಕಾರ ಅಂತ ತೋರಿಸ್ತಾರೆ. ಅಲ್ಲ ಯಾ, ನಿರಾಕಾರದ ಆಕಾರ ಹೇಗೆ ತೋರಿಸ್ತಿಲ್ಲ ಅಂತ ಕೆಳಗೆ ಬರೋದಿಲ್ಲ ಇವರಿಗೆ. ನಿರಾಕಾರದ ತೋರಿಸ್ತಿ ಯಾಕೆ ಆಗಿದೆ ಆಕಾರ? ಇದು ಆಕಾರ ತಾನೆ, ಸೊನ್ನೆ ಕೂಡ ಆಕಾರ, ಲಿಂಗಾಕಾರ ಇದೆ. ಲಿಂಗ ಆಕಾರ ಹೋದಲ್ಲ ಆಗಿದ್ರೆ ಶಿವರಿಗೆ ಆಕಾರ ಇಲ್ಲ ಅಂತ ಹೇಳ್ತೀವಿ, ಆಕಾರ ಇದೆಯೋ ಇಲ್ವೋ? ಇವ್ರು ಪ್ರಶ್ನೆ ಕೇಳಕ್ ಬರೋದಿಲ್ಲ ಇವರಿಗೆ. ಶಾಸ್ತ್ರ ಓದಿದ್ರೆ ಏನಾಗುತ್ತಾಗ ಕರೆಕ್ಟ್ ಪ್ರಶ್ನೆ ಕೇಳಕ್ ಬರೋದು. ಈ ಖೋಟಾ ನೋಟನ್ನ ಎಲ್ಲರೂ ಗುರ್ಸ್ಲಕ್ ಆಗೋದಿಲ್ಲ, ಅದು ಎಕ್ಸ್ಪರ್ಟೈಸ್ ಇರ್ಬೇಕು ಅದಕ್ಕೂ ಕೂಡ. ಅದು ಗೊತ್ತಾಯ್ತಾ, ಅಂಥವ್ರು ಮೋಸ ಮಾಡೋಷ್ಟು ಮಟ್ಟಿಗೆ ಪ್ರಿಂಟ್ ಮಾಡ್ತಾರೆ. ಮತಗಳು ಹಾಗೆ, ಮತಗಳು ಹೇಗೆ ಮಾಡಿರ್ತಾರೆ ಅಂದರೆ ಕನ್ಫ್ಯೂಷನ್ ಬರೋ ರೀತಿ ಮಾಡಿರ್ತಾರೆ. ಎಕ್ಸ್ಪರ್ಟ್ ಆದಾಗ ಏನಾಗ್ತಾನಾಗ ಹೊಸ ಲಾಸ್ ಏನಂದ್ರೆ, ನಿಜವಾದ ನೋಟ್ ಬಿಡ್ಸ್ಲಿಕ್ಕೆ ಬರಲಿಲ್ಲ, ಖೋಟ ನೋಟ್ ತಂದ, ಎಷ್ಟು ಲಾಸ್ ಆಯ್ತು ಅವನಿಗೆ? 1,000 ರೂಪಾಯಿ ಒಂದು ಕಟ್ಟು, 100 ರೂಪಾಯಿ ಎಷ್ಟು ಕಳ್ಕೊಂಡ ಅವನೀಗ? 1,00,000 ರೂಪಾಯಿ ನಾಶ ಆಯ್ತು. ಸೊ ಅಜ್ಞಾನ ದುಃಖಕ್ಕೆ ಕಾರಣ ಆಯ್ತಾ ಇಲ್ಲ ಈಗ. ಆದ್ದರಿಂದ ಯಾವಾಗಲೂ ಏನಿರಬೇಕು, ಮತದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಹೋದರೆ ದುರ್ಮತಗಳಿಗೆ ಬಲಿಯಾಗ್ತಾನೆ ಮನುಷ್ಯ. ಅದಕ್ಕಾಗಿ ಯಾವಾಗಲೂ ಕೂಡ ಕತ್ತಲಲ್ಲಿ ಹೋಗ್ಬೇಕಾದ್ರೆ ಟಾರ್ಚ್ ಆಗಿಟ್ಕೊಂಡಿರ್ತಾನೋ, ಹಾಗೆ ನಾವು ಯಾವುದೇ ಮತ ಓದ್ಬೇಕಾದ್ರೆ ಏನಿರಬೇಕು ನಮ್ಮಲ್ಲಿ? ನಮ್ಮದೇ ಅವ್ರು ಸರಿಯಾದ ಜ್ಞಾನ ಇರಬೇಕು. ಅವ್ರು ಯಾವ ಮತ ಹೋದ್ರೆ ಏನಾಗೋದಿಲ್ಲ, ತಲೆ ಕೆಡೋದಿಲ್ಲ. ಕತ್ತಲ್ಲಿ ಹೋದ್ರೆ ಮಾತ್ರ ಎಲ್ಲಿ ಸಿಕ್ಕಲ್ಲಿ ತುಳಿತಾ ಇರ್ತಾನೆ, ಮುಟ್ತಾ ಇರ್ತಾನೆ, ವಿನಾಶ ಆಗಿಬಿಡ್ತಾನೆ. ಜನ್ಯಮೇವ ಸುಖಂ ದುಃಖ ವಿನಾಭೂತಂ ನಾ ನಿತ್ಯಮಿತಿ ಬ್ರೂಮಃ. ಇಷ್ಟೇ, ಜನ್ಯವಾದ ಸುಖಕ್ಕೆ ದುಃಖದ ಗಂಟಿದೆ, ಜನ್ಯವಲ್ಲದ ನಿತ್ಯ ಸುಖಕ್ಕೆ ದುಃಖದ ಗಂಟಿಲ್ಲ. ಮುಕ್ತರು ನಿತ್ಯ ಸುಖಿಗಳು, ಅದಕ್ಕೆ ದುಃಖ ಬರೋದಿಲ್ಲ. ಅವರು ಸಂಸಾರದಲ್ಲಿ ಸುಖ ದುಃಖ ಜೊತೆಗಿದ್ದು, ಮುಕ್ತರಲ್ಲಿ ಬರೀ ಸುಖ ಇದೆ, ದುಃಖ ಇಲ್ಲೇ ಇಲ್ಲ. ಯಾತಕ್ಕೆ ಅದು ಸ್ವರೂಪದ ಸುಖ, ಜನ್ಯ ಸುಖ ಅಲ್ಲದು, ಸ್ವರೂಪದ ಸುಖ. ಅದಕ್ಕೆ ಮುಕ್ತಿ ನೈಜ ಸುಖಾನುಭೂತಿ, ಒಳಗಿರೋ ನಿತ್ಯ ಸುಖದ ಅನುಭವನೇ ಮುಕ್ತಿ ಹೊರತು ಹೊಸದಾದ ಸುಖ ಬರೋದಿಲ್ಲ. ನಮಗೆ ಯಾತಕ್ಕೆ ಸಂಸಾರ ಸುಖ ಚೇಂಜ್ ಆಗುತ್ತೆ ಅಂದರೆ, ಇದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಹಸಿವಾಗಿತ್ತು, ಊಟ ಮಾಡಿದೆ, ಹೋಯ್ತು. ಮತ್ತೆ ಹಸಿವಾಯಿತು, ಮತ್ತೆ ಶುರುವಾಯಿತು. ಯಾಕೆ ಹಸಿವಾಗಿತ್ತು, ಬಂತು ಹೋಯ್ತು, ಬಂತು ಹೋಯ್ತು ಅಷ್ಟೇ. ಆಗಮಾಪಾಯಿನೋ ಅನಿತ್ಯಾಹ, ಅದನ್ನೇ ಭಗವದ್ಗೀತೆ ಹೇಳಿದೆ. ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ ನತೇಶು ರವತೆ ಬುಧಃ. ಯಾವುದಕ್ಕೆ ಬಿಗಿನಿಂಗ್ ಇದೆಯೋ ಅದಕ್ಕೆ ಎಂಡ್ ಇದೆ, ಯಾವುದಕ್ಕೆ ಬಿಗಿನಿಂಗ್ ಇದೆಯೋ ಎಂಡ್ ಇದೆ. ಅದು ದೇವರ ಸುಖಕ್ಕೆ ಏನಿಲ್ಲ, ಬಿಗಿನಿಂಗ್ ಇಲ್ಲ, ಅದು ಎಂಡ್ ಇಲ್ಲ. ನಮ್ಮ ಸುಖಕ್ಕೆ ಬಿಗಿನಿಂಗ್ ಇದೆ, ಅದಕ್ಕೆ ಎಂಡ್ ಇದೆ, ಅಷ್ಟೇ ಸುಲಭ. ಬಾಧಕಾಭಾವ ಜನ್ಯಮೇವ ಸುಖಂ ದುಃಖಾವಿನಾಭೂತಂ ನಾ ನಿತ್ಯಮಿತಿ ಬ್ರೂಮಃ. ಇಲ್ಲಿ ಸ್ವಾರಸ್ಯ ಟೀಕಾ ಒಂದು ಶ್ಲೋಕ ಇದೆ. ಟೀಕರ ಏನು ಓದ್ತಿದ್ದಾರೆ, ಅದನ್ನ ಎಷ್ಟು ಬಿಡಿಸಿ ಓದಬೇಕು ಅಂತ ತೋರಿಸ್ತಾ ಇದ್ದಾರೆ. ಅದೇ ವಿಷ್ಣು ಸಹಸ್ರ ಓದ್ತಾರೆ ಅಂತ ತಿಳ್ಕೊಂಬೋಣ. ಆ ರೀತಿ ಬಿಡಿಸಿ ಬಿಡಿಸೋದು ಅಭ್ಯಾಸ ಮಾಡ್ಕೋಬೇಕು. ಗೊತ್ತಾಯ್ತಾ? ಶುತ್ವ ಧರ್ಮಾನ ಅಶೇಷೇಣ ಅಂತ ಹೇಳಿಬಿಟ್ಟಿತ್ತ. ಶುತ್ವ ಅಂದ್ರೇನು, ಅಶೇಷೇಣ ಅಂದ್ರೇನು, ಧರ್ಮ ಅನ್ನಂದ್ರೇನು, ಆ ರೀತಿ ಅರ್ಥ ಮಾಡ್ಕೋತ ಏನಾಗುತ್ತಾಗ ಶಾಸ್ತ್ರ ಅರ್ಥ ಆಗುತ್ತ. ಸುಮ್ಮನೆ ಎಲ್ಲ ಧರ್ಮಗಳನ್ನು ಕೇಳಿ ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡಿದ, ಆದ್ರಿಗೂ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಎಷ್ಟು ವ್ಯತ್ಯಾಸ ಇರ್ತದೆ. ಶಾಸ್ತ್ರವನ್ನು ಅನಲೈಸ್ ಮಾಡೋದಕ್ಕೂ, ಶಾಸ್ತ್ರೀಯವಾಗಿ ಅನಲೈಸ್ ಮಾಡೋದಕ್ಕೂ, ರಫ್ ಆಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ವ್ಯತ್ಯಾಸ ಐತೆ. ಅದಕ್ಕಾಗಿ ಇದನ್ನೆಲ್ಲ ಓದಿದರೆ ಟೀಕಾರ ಗ್ರಂಥಗಳು ಒಂದು ಎಲ್ಲ ಶ್ಲೋಕ ಬರೀಬೇಕಾಗಿಲ್ಲ, ಇದು ಟ್ರೈನ್ ಅಪ್ ಮಾಡ್ತಾರೆ. ಈ ರೀತಿ ನಾಲ್ಕು ಶ್ಲೋಕ ನೋಡಿ ಏನಾಗುತ್ತೆ ನಮಗೀಗ, ಯಾವ ಶ್ಲೋಕ ಅದೇ ರೀತಿ ಹೇಳಕ್ಕೆ ಬರುತ್ತೆ. ಆ ಥರ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಶಾಸ್ತ್ರ ಓದಿದ ಮೇಲೆ ಮೈಂಡ್ ಸೆಟ್ಟೇ ಚೇಂಜ್ ಆಗೋದ್ರಿಂದ ನೋಡೋ ರೀತಿ ಬದಲಾವಣೆ ಆಗಿಬಿಡುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ವಾಕ್ಯ ನೋಡ್ತಾನೆ, ಇಂಥ ಅರ್ಥ ಬರೋದಿಲ್ಲ, ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ವಾಕ್ಯ ಏನಿಲ್ಲ, ಸರಿ ಇಲ್ಲ. ಬಿಲ್ಡಿಂಗ್ ನೋಡಿ ಆರ್ಕಿಟೆಕ್ಟ್ ಏನು ಹೇಳ್ತಾರೆ, ಸರಿಯಾದ ಕನ್ಸ್ಟ್ರಕ್ಷನ್ ಅಲ್ಲ ಅಂತ ಹೇಳ್ತಾನಲ್ಲ, ಆ ಟೈಪ್ಸ್ ವಾಕ್ಯ ಕನ್ಸ್ಟ್ರಕ್ಷನ್ ಸರಿ ಇಲ್ಲ, ಹೇಳಬಾರ್ದು ಇದು ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಶಾಸ್ತ್ರ ಅಂಬೋದು ಭಾಳ ಮುಖ್ಯವಾಗೋದು ಈ ಕಾರಣಕ್ಕೆ. ಈ ರೀತಿ ಟೀಕಾರ ಡಿಸಿಪ್ಲಿನ್ ತೋರಿಸ್ಕೊಡ್ತಾರೋ, ಇಂಟೆಲೆಕ್ಚುಯಲ್ ಡಿಸಿಪ್ಲಿನ್ ಮತ್ತು ಯಾವ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಏನು ನಿತ್ಯ, ಹೌದು ಹೌದು ಕರೆಕ್ಟ್, ಒಳ್ಳೆ ಒಂದಕ್ಕೊಂದು ಲಿಂಕ್ ಆಗಿಬಿಡುತ್ತೆ. ನಿತ್ಯ ಜ್ಞಾನ, ನಿತ್ಯ ಸುಖ, ನಿತ್ಯ ಆನಂದ, ನಿತ್ಯ ಫಲ, ಇವೆಲ್ಲ ಸುಖ ಆನಂದದಲ್ಲಿ ಮತ್ತೆ ವ್ಯತ್ಯಾಸ ಇದೆ ಅಲ್ಲ ಹೇಳ್ತಾರೆ ಆಚಾರ್ಯ. ಸುಖಕ್ಕೂ ಬ್ಲಿಸ್ಗೂ ಹ್ಯಾಪಿನೆಸ್ಗೂ ಆನಂದ ವ್ಯತ್ಯಾಸ ಇದೆ. ಹ್ಯಾಪಿನೆಸ್ ಎಂಬುದು ಹೊರಗಿಂದ ಬಂದಾಗ ಗ್ಲಾಡ್ ಅಂತಾನೆ, ಹ್ಯಾಪಿ ಅಂತಾನೆ, ಅನೇಕ ವ್ಯತ್ಯಾಸಗಳಿದೆ. ಬ್ಲಿಸ್ ಅಂತಾನೆ, ಬ್ಲಿಸ್ ಎಂಬುದು ಯಾವುದಕ್ಕೆ ಉಪಯೋಗಿಸ್ತಾರೆ ಸಾಮಾನ್ಯ, ಪ್ಯೂರ್ ಇಂಟೆಲೆಕ್ಸ್ ಸ್ಪಿರಿಚುವಲ್ ಆನಂದ ಬ್ಲಿಸ್ ಅಂತ ಕರೀತಾರೆ. ಸ್ಪಿರಿಚುವಲ್ ಆನಂದ ಬ್ಲಿಸ್ ಅಂದ್ರೆ ಇದೊಂದು ಬರೀ ಆನಂದ, ಮೆಟೀರಿಯಲ್ ಹ್ಯಾಪಿನೆಸ್ ಏನೇ ಅಂತಾರೆ, ಅದು ಬರೀ ಹ್ಯಾಪಿ ಅಷ್ಟೆ. ಬ್ಲಿಸ್ ಹ್ಯಾಪಿ ತುಂಬ ವ್ಯತ್ಯಾಸ, ಟೆಕ್ನಿಕಲಿ ಡಿಫರ್ ಲಾಟ್ ಅಂತೀವಲ್ಲ ಹಾಕಿ. ಹೌದೌದು, ದೇವರ ಎಲ್ಲ ಗುಣಗಳು ನಿತ್ಯ. ಅದಕ್ಕೆ ಅನಂತಾನಂತ ಗುಣಗಳು ಏನಾಗಿವೆ, ಪ್ರತಿಯೊಂದು ಗುಣ, ಪ್ರತಿಯೊಂದು ಅನಾದಿ ಮತ್ತು ನಿತ್ಯ ಮತ್ತು ವ್ಯಾಪ್ತ. ಇದು ದೇವರ ಮಹಿಮೆ. ನಮ್ಮಲ್ಲಿ ಇರೋ ಗುಣಗಳು ಸ್ವಲ್ಪ, ಅವು ಕೂಡ ಏನಲ್ಲ, ಅವು ಇರೋದಕ್ಕೆ ಹೋಗಿರೋದೇ ಜಾಸ್ತಿ ಆ ಟೈಪ್. ಜನ್ಯಮೇವ ಸುಖಂ ದುಃಖಾವಿನಾಭೂತಂ ನ ನಿತ್ಯಮಿತಿ ಬ್ರೂಮಃ. ನಿತ್ಯಂ ಸುಖಂ ಕೋಪಲಬ್ಧಂ ಕ್ವಾ ಉಪಲಬ್ಧಮಿತಿ ಚೇತ್ ಜ್ಞಾನವೂ ನಿತ್ಯಂ ಕೋಪಲಬ್ಧ. ಸಿಟ್ಟು ಬಂತವನಿಗೆ, ಏನ್ರಿ ಹೇಳಿದಾಗ ಹೇಳ್ತೀವಿ ಎಲ್ಲದಕ್ಕೂ, ನಾವು ಹೇಳಿದಾಗ ಹೇಳ್ತೀರಲ್ಲ, ನಿತ್ಯ ಸುಖ ಅಂತ ಎಲ್ಲರಿ ಇದೆ ಅಂತ ಕೇಳಿದ. ನಿತ್ಯ ಸುಖ ಅಂತ ಎಲ್ಲಿದೆ ಅಂತ ಕೇಳಿದ. ನಿತ್ಯ ಜ್ಞಾನ ಅಂತ ಹೇಳ್ತಾ ಅದೆಲ್ಲಿದೆ ನಿನಗಾಗಿದ್ರೆ? ನಿತ್ಯ ಜ್ಞಾನ ಇದ್ದಲ್ಲ ಅಜ್ಞಾನ ಬರೋದಿಲ್ಲ ಅಂತ ಹೇಳ್ತೀಯ. ನಿತ್ಯ ಜ್ಞಾನ ಎಲ್ಲಿದೆಯಪ್ಪ? ಅದಕ್ಕೆ ಅದೇ ಆಧಾರ ನಮಗೆ ನಿತ್ಯ ಸುಖಕ್ಕೂ ಇದೆ, ಅದು ಕೊಡ್ತಾ ಇದ್ರೆ. ಕೋಪಲಬ್ಧ ಮಿತಿತೆ ಜ್ಞಾನವಪಿ ನಿತ್ಯಂ ಕ್ವಾ ಉಪಲಬ್ಧಂ ಸಕ್ಲೇಶಂ ಜ್ಞಾನಂ ದುಃಖ ಕಾರಣಂ ನಾಣ್ಯದಿತ್ಯಪಿ ಸಮಾನಂ. ನೋಡಿ, ಕ್ಲೇಶ ಸಮೇತವಾದ ಜ್ಞಾನ ದುಃಖ ಕಾರಣ ಅಂತ ಹೇಳ್ತೀರಿ ಅಂದರೆ ಅದೇ ರೀತಿನೇ. ಕ್ಲೇಶ ಸಮೇತವಾದ ನಮ್ಮ ಸುಖ ಇರುತ್ತೆ, ಯಾರೋ ಭಾರಿ ಹೊಗಳ್ತಾರೆ ನಮ್ಮ ಸುಖ ಬಂದಿದ್ದೆ, ಅಯ್ಯೋ ಮಾರಾಯ ಅದು ವಿಷಯ ಇರಲಿ, ಎಷ್ಟು ಕಷ್ಟಪಟ್ಟಿನ ಗೊತ್ತಾ ಅದಕ್ಕೆ ಅಂತ ಹೇಳ್ತಾರೆ. ಎಷ್ಟು ಕಷ್ಟಪಟ್ಟಿನ ಗೊತ್ತಾ, ನೆನೆಸ್ಕೊಂಡ್ರೆ ಸಂಕಟ ಆಗ್ತದೆ ಅಂತ ಹೇಳ್ತಾರೆ. ಗೊತ್ತಾ, ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಅಂತ. ಆ ಸುಖದಿಂದ ಏನಿದೆ ಅವರಿಗೆ, ದುಃಖದ ಬಂದು ಓರ ಹೊಡಿತಾ ಇದೆ. ಆದರೆ ಜಾತಕ್ಕೆ ಜನ್ಯ ಸುಖ ಇದೆ, ಬಂದಿದ್ದೇ ಕಾರಣ ಅದಕ್ಕೆ. ನಿತ್ಯ ಸುಖವಾಗಿದ್ದರೆ ಪ್ರಾಬ್ಲಮ್ ಬರ್ತಿರಲಿಲ್ಲ. ಆದ್ಯ ಗ್ರಹಣೇನ ವೀರ್ಯ ಶೌರ್ಯ ಔದಾರ್ಯ ಕಾರುಣ್ಯಾದೀನಾಂ ಸಂಗ್ರಹ. ಎಷ್ಟು ಹೇಳಿದ್ದಲ್ಲಿ ಸ್ವಾತಂತ್ರ್ಯ ಶಕ್ತಿ ವಿಜ್ಞಾನ ಸುಖ ಇಷ್ಟು ಹೇಳಿಬಿಟ್ರಷ್ಟೇ, ಮುಗಿದೋಯ್ತಾ ಅಂತ ಕೇಳಿದರೆ ಬೇಕಾದಷ್ಟಿದೆ ಆದಿ ಅಂತ ಹೇಳಿದ್ರಿಂದ ಅದೆಲ್ಲ ಸಿಮಿಲರ್ ಎಲ್ಲ ತೊಗೊಂಡ್ಬಿಡ್ಬೇಕು. ಯಾವ್ಯಾವುದು? ವೀರ್ಯ ಶೌರ್ಯ ಔದಾರ್ಯ ಕಾರುಣ್ಯ ಅದೆಲ್ಲವನ್ನೂ ತಗೊಳ್ಬೇಕು ಅಂತ. ಅದಕ್ಕೆ ಶುದ್ಧಾನಂದೋರು ಸಂವಿತ್ ದ್ವಿತಿಬಲ ಬಹುಲೌದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ತತ್ವಪ್ರಕಾಶಿಗೆ ಶುರು ಮಾಡದೆ ಟೀಕಾರಾಯರ ಹಾಗೆ ಎಲ್ಲ ಗುಣಗಳಿಂದ ಪೂರ್ಣನಾದವನು. ಸಂಗ್ರಹ, ಸಂಗ್ರಹ ಅಂದ್ರೆ ಏನು? ಎಲ್ಲವನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ಏತೇಷಾಂ ಅನ್ಯರ ಅಂತ್ಯತ್ರ ಅಂತರ್ಭಾವೋ ಅನುಭವ ವಿರುದ್ಧ ಹಾಗೆ ಹೇಳ್ದ. ಹಾಗೆ ಇವ್ರು ಕೆಲಸ ಮಾಡೋಣ. ವೀರ್ಯ ಅಂದ್ರೆ ಶೌರ್ಯ, ಶೌರ್ಯ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಸುಖ ಅಂತ ಎಲ್ಲ ಒಂದಕ್ಕೂ ಸೇರಿಸ್ಬಿಡ್ತೇನೆ ಅಂದ್ರೆ ಸೇರಿಸೋದನ್ನು ಸೇರಿಸು. ಎಲ್ಲ ಸೇರ್ಸಕ್ ಬರೋದಿಲ್ಲ ಅಂತ. ಅಂತರ್ಭಾವ ಅಂದ್ರೆ ಏನು? ಇನ್ಕ್ಲೂಡ್ ಮಾಡೋದು. ಒಂದೊಳಗೆ ಇನ್ನೊಂದು ಇನ್ಕ್ಲೂಡ್ ಮಾಡಕ್ ಬರೋದಿಲ್ಲ. ಕೆಲವು ಗುಣ, ಕೆಲವು ಗುಣ, ಪ್ರತ್ಯೇಕ ಗುಣ ದೇವರಲ್ಲಿ ಏನು ಹೇಳಿದ್ರು ನಡೆಯುತ್ತೆ, ಆ ವಿಚಾರ ಬೇರೆ. ನಮ್ಮಲ್ಲಿ ಹಾಗಲ್ಲ. ಭಾರಿ ಶಕ್ತಿವಂತ ಅದು ಸುಖ ಇರಬೇಕು ಅಂತ ಅರ್ಥ ಇಲ್ಲ ಅವನಿಗೆ, ಗೊತ್ತಾಯ್ತಾ? ಭಾರಿ ಧನವಂತ ಸುಖ ಇರಬೇಕು ಅಂತ ಏನೇ ಇಲ್ಲ. ಅಯ್ಯೋ ಅಂತಾನೆ ಶುರು ಮಾಡೋದು. ಧನವಂತರ ಕಂಡು ಮಾತಾಡ್ತಾರೆ, ಏನಂತಾರೆ ಅವರು? ಅಯ್ಯೋ ಅಂತಾನೆ ಮೊದಲು ಶುರು ಮಾಡ್ತಾರೆ. ಆದ್ದರಿಂದ ಅವ್ರಿಗೆ ಧನ ಇದೆ, ಸುಖ ಇಲ್ಲ. ಆ ದೇವರಲ್ಲಿ ಹಾಗಲ್ಲ. ಪ್ರತಿಯೊಂದು ಗುಣವೂ ಏನಾಗಿದೆ? ಅದು ಎಲ್ಲ ಒಂದು ಇಂಟರ್ಲಿಂಕ್ಡ್ ಇದಕ್ಕಾಗಿದೆ. ಉಳಿದವ್ರಿಗೆ ಹಾಗೆ ಹೇಳಕ್ಕೆ ಬರೋದಿಲ್ಲ. ಏತೇಷ ಮನ್ಯತ್ರ ಅಂತರ್ಭಾವ ಅನುಭವ ವಿರುದ್ಧ ಗುಣೈಹಿ ನಿಸ್ಸೀಮತ್ವೇನೇತಿ ನಿಸ್ಸೀಮೈತದ್ ಗುಣತ್ವಾದಿತ್ಯರ್ಥ. ಗುಣೈಹಿ ನಿಸ್ಸೀಮ ಅಂದ್ರೆ ಏನು? ನಿಸ್ಸೀಮ ಗುಣಗಳನ್ನು ಹೊಂದಿದವನು ಅಂತ ಅರ್ಥ. ಗುಣಗಳಿಂದ ನಿಸ್ಸೀಮ ಅಂದ್ರೆ ಒಂದೇ, ಒಂದೊಂದು ಗುಣನು ಅನಂತ ಅಂದ್ರೆ ಒಂದೇ ಅಂತ ಅರ್ಥ. ಲಕ್ಷ್ಮ್ಯಾದೀನಾಂ ಸಸೀಮ ಗುಣವತ್ವಾಚೈತ್ಯಪಿ ದ್ರಷ್ಟವ್ಯಂ. ಮಹಾಲಕ್ಷ್ಮಿ ಮೊದಲಾದವರಿಗೆ ಗುಣಗಳು ಎಷ್ಟವು? ಸಸೀಮ. ಒಂದು ಸ್ಟೇಜಲ್ಲಿ ಲಿಮಿಟ್ ಆಗಲೇಬೇಕು. ಇವತ್ತು ಲಕ್ಷನ ಲಿಮಿಟ್ಟು, ಕೋಟಿನ ಬಿಟ್ಟು, ಹತ್ತು ಕೋಟಿನ ಬಿಟ್ಟು, ಶತಕೋಟಿನ ಬಿಟ್ಟೇ. ಮಹಾಲಕ್ಷ್ಮಿ ನಿಮಗೆ ನೂರು ನೂರು ಕೋಟಿ ಆಗಿರಲಿ, ಇಷ್ಟಾದ್ರೆ ಏನದು? ಹೊರಟೆಟ್ಟೆ. ಅಂಥ ಒಂದು ದೋಷ ಮಹಾಲಕ್ಷ್ಮಿಯಲ್ಲಿದೆ. ಪರಮಾತ್ಮನಲ್ಲಿ ಅದಿಲ್ಲ. ಸ್ವಾತಂತ್ರ್ಯ ಇಲ್ಲದಕ್ಕೆ ಎಷ್ಟೋ ವಿಷಯ ಮಿಸ್ ಆಗಿಬಿಡುತ್ತೆ. ಸ್ವಾತಂತ್ರ್ಯವಲ್ಲಿ ಇನ್ನೂ ಒಂದರಣಕ್ಕೆ ಎಷ್ಟೋ ವಿಷಯ ಮಿಸ್ ಆಗುತ್ತೆ. ಮಹಾಲಕ್ಷ್ಮಿ ಸ್ವಾತಂತ್ರ್ಯ ಇಲ್ಲಾದ್ರಿಂದಾಗಿನೇ ಅವರ ಗುಣಗಳೆಲ್ಲ ಏನಾದವು? ನಿಸ್ಸೀಮ ಸಸೀಮ. ನಿಸ್ಸೀಮ ಅಂದ್ರೆ ಸೀಮೆ ಇಲ್ಲದೆ ಇರೋದು. ಸಸೀಮ ಅಂದ್ರೆ ಏನು? ಸೀಮೆ. ಸದನ ಅಂದ್ರೆ ಏನು? ಇಷ್ಟಾದ್ರೆ ಏನದು? ಒಂದು ಲಿಮಿಟೆಡ್. ಅಂಥ ಒಂದು ದೋಷ ಮಹಾಲಕ್ಷ್ಮಿಯಲ್ಲಿದೆ. ಪರಮಾತ್ಮನಲ್ಲಿ ಅದಿಲ್ಲ. ಸ್ವಾತಂತ್ರ್ಯ ಇಲ್ಲದಕ್ಕೆ ಎಷ್ಟೋ ವಿಷಯ ಮಿಸ್ ಆಗಿಬಿಡುತ್ತೆ. ಸ್ವಾತಂತ್ರ್ಯವಲ್ಲಿ ಇನ್ನೂ ಒಂದು ಕಾರಣಕ್ಕೆ ಎಷ್ಟೋ ವಿಷಯ ಮಿಸ್ ಆಗುತ್ತೆ. ಮಹಾಲಕ್ಷ್ಮಿ ಸ್ವಾತಂತ್ರ್ಯ ಇಲ್ಲಾದ್ರಿಂದಾಗಿನೇ ಅವರ ಗುಣಗಳೆಲ್ಲ ಏನಾದವು? ನಿಸ್ಸೀಮ ಸಸೀಮ. ನಿಸ್ಸೀಮ ಅಂದ್ರೆ ಸೀಮೆ ಇಲ್ಲದೆ ಇರೋದು. ಸಸೀಮ ಅಂದ್ರೆ ಏನು? ಸೀಮೆ. ಸದನ ಅಂದ್ರೆ ಏನು? ಸದನ ಅಂದ್ರೆ ಏನು? ಧನ ಇರೋನು, ಗೊತ್ತಾಯ್ತಾ? ಸೀಮ ಅಂದ್ರೆ ಏನು? ಸೀಮೆ ಇರೋನು. ಸಸೀಮ ಸೀಮೆ ಇರೋನು. ಸೀಮೆ ಅಂದ್ರೆ ಲಿಮಿಟ್. ಅದಕ್ಕಾಗಿ ಮೈಸೂರು ಸೀಮೆ, ಆ ಸೀಮೆ ಅಂತ ಕರೆ ಏನರ್ಥ? ಲಿಮಿಟೆಡ್ ಅಂತ. ಆ ಸೀಮೆ ಅಂದ ತಕ್ಷಣ ಬಾರ್ಡರ್ ಇದೆ ಅಂತ ಅರ್ಥ. ಅದಕ್ಕೆ ದೇವರಿಗೇನಿಲ್ಲ, ಯಾವ ಸೀಮೆನೂ ಇಲ್ಲ. ಲಕ್ಷ್ಮ್ಯಾದೀನಾಂ ಸಸೀಮ ಗುಣವತ್ವಾಚೈತ್ಯಪಿ ದ್ರಷ್ಟವ್ಯಂ ಇತಶ್ಚ ಕ್ಷರಾಕ್ಷರ ಶಪರೋ ವಿಷ್ಣು ರೀತ್ಯಾಹ ದತ್ತೇ ಸರ್ವೇ ಇತಿ. ಆಗಿದ್ದು ಇಷ್ಟೆಲ್ಲ ಎಷ್ಟಾಯ್ತು ಇಷ್ಟೊತ್ತಿಗೆ? ಇಷ್ಟಕ್ಕೆ ಇಷ್ಟೆಲ್ಲ ಬರೆದು. ಸ್ವಾತಂತ್ರ್ಯ ಶಕ್ತಿ ವಿಜ್ಞಾನ ಸುಖಾತೇರ ಹಿರೇ ಗುಣೈಹಿ ನಿಸ್ಸೀಮತ್ವೇನ ಅಷ್ಟೇ. ತೇ ಸರ್ವೇ ತದ್ವಶಃ ಸರ್ವದೈವಹಿ. ಅವರು ಆಗಲಿಲ್ಲ ಅಂತೇಳಿ ಸುಮ್ಮನಾಗಲಿಲ್ಲ, ದೇವರ ಅಧೀನರಾಗಿಬಿಟ್ರಿ ಇಮಿಡಿಯೇಟ್ ಆಗಿ. ಲಕ್ಷ್ಮ್ಯಾದ್ಯಾಹ ತದ್ವಶಃ ವಿಷ್ಣುವಶಾಹ. ಲಕ್ಷ್ಮೀ ಮೊದಲಾದವರೆಲ್ಲ ಮಹಾವಿಷ್ಣುವಿನ ಅಧೀನರಾಗಿದ್ದಾರೆ. ಇದರಿಂದ ಅನ್ಯ ದೇವರಿಗೆ ಸರ್ವೋತ್ತಮ ಶಬ್ದಕ್ಕೆ ಅರ್ಥ ಬರೋದಿಲ್ಲ. ಯಾರು ಹೇಳಿಬಿಟ್ರೆ ಕ್ಷರ ದೇಹ ಇದೆ ಸರ್ವೋತ್ತಮರು ಹೇಗಾಗ್ತಾರೆ? ಮುಗಿದೋಯ್ತ ಗಣೇಶ ಸರ್ವೋತ್ತಮ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇಹ ಸೃಷ್ಟಿಯಾಗಿದ್ದು ಯಾವುದ್ರಿಂದ ಸೃಷ್ಟಿಯಾಯಿತು? ಮಣ್ಣಿಂದ ಸೃಷ್ಟಿಯಾಯಿತು. ದೇರ್ಫೋರ್ ಅದು ಮಣ್ಣಿಂದ ಸೃಷ್ಟಿಯಾದ ಏನಾಗಬೇಕು? ಅದು ಮಣ್ಣಿಗೆ ವಾಪಸ್ ಹೋಗಲೇಬೇಕು. ದೇರ್ಫೋರ್ ಗಣೇಶ ಏನಲ್ಲ, ಈಸ್ ಗ್ರೇಟ್, ಬಟ್ ಈ ಗ್ರೇಟೆಸ್ಟ್ ಅಲ್ಲ. ಉತ್ತರ ತಕ್ಷಣ ಉತ್ತರ ಸಿಕ್ಬಿಡು. ಪ್ರತಿಯೊಂದಕ್ಕೂ ಉತ್ತರ ಸಿಗೋದ್ರಿಂದ ಅಲ್ಲಿ ಬುಡದವರ ದೇವತೆಗಳ ಸರ್ವೋತ್ತಮತ್ವಕ್ಕೆ ಅರ್ಥನೇ ಬರೋದಿಲ್ಲ. ಅದಕ್ಕೇನಂತ ಕರಿಬಾರ್ದ? ಏನು ಏನು ತಪ್ಪೇನು ಕರೆದ್ರೆ? ಯಾವಾಗಲೂ ಪಾಸ್ ಆಗೋದು ಪಾಸು ಅಂತ ಕರಿಬಾರ್ದ? ಏನು ಯಾವಾಗಲೂ ಸುಖವಾಗಿರ್ತೀರಲ್ಲ ಯಾಕೆ ಅಂತ ಕೇಳೋದಿಲ್ಲ. ಯಾವಾಗಲೂ ಸುಖವಾಗಿರ್ತಿರಲ್ಲ ಯಾತಕ್ಕೆ ಅಂತ ಪದ ಉಪಯೋಗಿಸೋದಿಲ್ವಾ? ದೇವರ ಸ್ವರೂಪ ಅರ್ಥ ಆದರೆ ನಮಗೆ ಅರ್ಥ ಆಗಲಿಕ್ಕೆ ಏನಾಗಿದೆ? ನಮಗೊಂದು ಗೊತ್ತಿದೆ. ಈಗ ಏನು ಗೊತ್ತಿದೆ? ಸುಖ ಜೊತೆ ದುಃಖ ಇರೋದು. ದೇವ್ರು ಹಾಗಿಲ್ಲ ಅಂತ ತಿಳ್ಕೊಳ್ಳೋದು ದೇವ್ರ ಬಗ್ಗೆ ಏನು ಮಾಡುತ್ತಾಗ? ದೇವ್ರ ಆನಂದ ನಿತ್ಯಾನಂದ ಆದ ತಕ್ಷಣ ನಮಗೆ ಆ ದೇವ್ರ ಭಕ್ತಿ ಹೆಚ್ಚು ಮಾಡಿಬಿಡ. ಅದಕ್ಕೋಸ್ಕರ ಬೇಕೇ ಬೇಕು ಅಲ್ಲಿಗೆ ನಾಳೆ ದಿವಸ ಅವ್ರ ಮುಂದಿನ ವಾಕ್ಯ. ಇವೆಲ್ಲ ಸರಿಯಾಗಿ ನಮ್ಮ ಮೊದಲೇ ಹೇಳಿದಂತೆ ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ತುಂಬ ಉಪಯೋಗ. ನಮ್ಮ ನಿತ್ಯದ ಅನುಷ್ಠಾನಕ್ಕೆ ಉಪಾಸನೆಗೆ ಬಹಳ ಮುಖ್ಯ. ನಾಳೆ ಮುಂದೆ ನಾಳೆ ಪಾಠ ಇರುತ್ತೆ. ಏನಾಗಿದೆ ಸಲ ಪಾಠ ಈಗ ಲೇಟಾಗಿ ಬಂದು ಬೇಗ ಹೋಗ್ಬಿಡುತ್ತೆ. ಆದರೆ ನಾಳೆ ಏನಿದೆ ಬಿದಿಗೆ ಸಿರಿಯಾಗ್ಬಿಡುತ್ತೆ. ನಾಳೆಗೆ ಪಾಠ ಇರೋದಕ್ಕೂ ಸ್ವಲ್ಪ ಇರುತ್ತೆ ಅಷ್ಟೇ. ಆಮೇಲೆ ಬಿದಿಗೆ ಬಂದ್ಬಿಡೋದು.